சர்வம் கர்மாச்சிதம் பார்த்தா ஞானே பரிசமாப்தியதே. அப்புறம் எந்த கர்மங்கள உத்தேசம் என்ன? ஞானம் வரல. அதன் டைரக்ட் மாடுபேக்காதே அது ಬೆಂಡೆ ಇದೆ, ತುಪ್ಪ ಇದೆ, ಅಲ್ಲಿ ತುಪ್ಪ ಬೇಕಾಗಿದೆ. ಬೆಂಡೆ ತಂದು ಕಾಯಿಸಿ ಎಲ್ಲ ಮಾಡೋದಕ್ಕಿಂತ ಯಾವುದು ಬೆಟರು? ಡೈರೆಕ್ಟ್ ತುಪ್ಪನೇ ಸಿಗ್ತಿರ್ಬೇಕಾದ್ರೆ ಜ್ಞಾನದೇ ಎಲ್ಲದರ ಗುರಿ ಆದಾಗ ಜ್ಞಾನ ಇಂದ ಡೈರೆಕ್ಟ್ ಮಾಡೋದಕ್ಕೆ ಬಂದರೆ ಏನು ಮಾಡಬೇಕು? ಅದನ್ನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ಹಾಂ
ಹಾಂ ಹಾಂ
ಹೇಳಿದ್ದೇನೆ, ಅದರ ಹೊತ್ತಿನಲ್ಲಿ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಇಂಪಾರ್ಟೆಂಟ್. ಅದಕ್ಕೆ ಎಷ್ಟೋ ಒಂದು ಬರೋದು ಜ್ಞಾನ ಯಜ್ಞದಲ್ಲಿ ಅದೇ ಕೆಲಸನೇ ಮಾಡ್ತಾನೆ. ಇದನ್ನು ನೀವು ಏನು ಮಾಡಿ ಲಿಂಕ್ ಕೊಡಬೇಕಷ್ಟೇ ಇದಕ್ಕೆ, ಗೊತ್ತಾಯ್ತಾ? ಯಾವುದೇ ಭೋಗ್ಯನು ಹೆಲ್ಪ್ ಮಾಡೋದು ಯಾವಾಗ ಇಂಜಿನ್ ಇದ್ದರೆ ಡೈರೆಕ್ಟ್ ಇಂಜಿನಿಯರ್ಗೆ ಬಿಟ್ಟುಬಿಟ್ರೆ ಎಲ್ಲ ಹಿಟ್ಟು ನಿಂತು ಹೋಗುತ್ತೆ, ಹೋಗ್ತಾನೆ. ಅದು ಲಿಂಕ್ ಕೊಡೋದು ಸರಿ, ಆ ಲಿಂಕ್ ಕೊಡೋದಕ್ಕಿಂತ ಆ ಡೈರೆಕ್ಟ್ ಇಂದ ಡೈರೆಕ್ಟ್ ಬಸ್ ಇದೆ, ಒಂದು ಇಂಡೈರೆಕ್ಟ್ ಇದೆ, ಟ್ರೈನ್ ಇದೆ. ಯಾವ್ದು ಪ್ರಿಫರ್ ಮಾಡ್ತೀರಾ ನೀವಾಗ ಹೇಳಿದ್ದೆ? ಯಾವ್ದು ಪ್ರಿಫರ್ ಮಾಡ್ತೀರಿ ಡೈರೆಕ್ಟು ಇಂಡೈರೆಕ್ಟ್ ಇದ್ದಾಗ ಏನು ಮಾಡ್ತೀರಿ? ಡೈರೆಕ್ಟ್ ನ್ಯಾಚುರಲ್ ಸಿಂಪಲ್ ಅದು. ಡೈರೆಕ್ಟೇ ಇರಬೇಕಾದ್ರೆ ಯಾರು ಕೂಡ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇಂಡೈರೆಕ್ಟ್ ಪ್ರಿಫರ್ ಒಂದ್ಸರಿ ಚೇಂಜ್ ಮಾಡಬೇಕು ಅಂತ, ಅದೇ ಟೆನ್ಷನ್ ಅದು. ಒಂದ್ಸರಿ ಚೇಂಜ್ ಮಾಡಬೇಕಾದ ಡೈರೆಕ್ಟ್ ಇದೆ ಹೋಗಬೇಡ. ಹಾಂ, ಯಾವುದೋ ಕಾರಣಕ್ಕದೇ ಆಗ್ಬೋದು. ಡೈರೆಕ್ಟ್ ಯಾವಾಗಲೂ ಪ್ರಿಫರ್ ಮಾಡಿದ್ರೆ ಡೈರೆಕ್ಟ್ ರೋಡು, ಡೈರೆಕ್ಟ್ ವೆಹಿಕಲ್ಲು, ಡೈರೆಕ್ಟ್ ಇದು ಪ್ರತಿಯೊಂದು ಡೈರೆಕ್ಟ್ ಮಾಡೋದಾದರೆ ಅದು ಶ್ರೇಷ್ಠ. ಸ್ವಲ್ಪ ಇಂಡೈರೆಕ್ಟ್ ಅಂದರೆ ಒಂದು ಸ್ಟಾಪ್ ಅಂದರೂ ಕೂಡ ಏನಾಯ್ತು ಅಲ್ಲಿಗೆ? ಜಸ್ಟ್ ಒಂದು ಸ್ಟಾಪ್ ಅಂದರೂ ಕೂಡ ನಾನ್ ಸ್ಟಾಪ್ಗೆ ಈಕ್ವಲ್ ಆಗಲಿಲ್ಲ, ಅರ್ಥ ಆಯ್ತಾ? ಇನ್ನು ಟೂ ಮೆನಿ ಸ್ಟಾಪ್ಸ್ ಇದ್ದರೆ ಮುಗಿದಿದೆ. ಅದಕ್ಕೆ ಫುಲ್ ಸ್ಟಾಪ್ ಇದ್ರೆ ಹೋಗೋದೇ ಇಲ್ಲ. ತುಂಬ ಜನ ಫುಲ್ ಸ್ಟಾಪ್ ಕೇಸ್ಗಳೇ ಜಾಸ್ತಿ. ಸೇ ಅಖಿಲಂ ಉಪಾಸನಾದಿ ಅಂಗಯುಕ್ತಂ. ಎಷ್ಟೇ ಉಪಾಸನ ಆದರೆ ಅವರ ಅಂಗಗಳಾಯ್ತೆ ಹೊರತು ಫುಲ್ ಇದೇ ಆಗಲಿಲ್ಲ. ಜ್ಞಾನ ಮಾತ್ರ ಫುಲ್ ಆಯ್ತು. ಈಗ ಯಾವುದೇ ಒಂದು ಪದಾರ್ಥಕ್ಕೆ ಒಂದು ಬೆಲ್ಲ ಸೇಷನ್ ತೊಗೋತೀರಿ ತಿಳ್ಕೊಬೋದು. ಅದೇನಾದರೂ ಇಂಡೈರೆಕ್ಟಾಗೇ ಬರೋದು. ಡೈರೆಕ್ಟ್ ಬೆಲ್ಲದ ಸ್ಟೇಜ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಡೈಲೂಟಾಗೇ ಆಯ್ತು ಈಗ, ಗೊತ್ತಾಯ್ತಾ? ಅದಕ್ಕಿಂತ ಅದು ಡೈಲೂಟ್ ಆಗದೆ ಹೋದ್ರೆ ಸಿದ್ಧಿ ಬರಲಿಲ್ಲ. ಸೊ ಜ್ಞಾನದ ಜೊತೆ ಏನೂ ಮಿಕ್ಸ್ ಆಗದೇನೆ ಜ್ಞಾನಕ್ಕೆ ಪ್ರಾಧಾನ್ಯ ಕೊಟ್ಟರೆ ಡೈರೆಕ್ಟ್ ಸಾಧ್ಯ ಆಗುತ್ತೆ. ಸಿದ್ಧಿ ಬರೋದ್ರಿಂದ ಅದಕ್ಕೆ ಫಲ ಕೊಡೋದು. ಅದರಿಂದ ಜ್ಞಾನಯಜ್ಞದ ಅವಕಾಶವನ್ನು ಎಂದೂ ಕೂಡ ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸ್ಬಾರ್ದು, ಅದನ್ನೇ ಉಪಯೋಗಿಸ್ಬೇಕು. ಜ್ಞಾನಫಲಮೇವ ಇತ್ಯರ್ಥ. ಎಲ್ಲದಕ್ಕೂ ಜ್ಞಾನಫಲವಾದಾಗ ಮಾತ್ರ ಸಾರ್ಥಕ. ಲೌಕಿಕ ನಮ್ಗೆ ಅರ್ಥ ಆಗುತ್ತೆ. ಎಲ್ಲವೂ ಧನಫಲ. ಏನೇ ಮಾಡಿದ್ರೆ ಎಲ್ಲಿ ಎಂಡ್ ಆಗುತ್ತದೆ ಅಷ್ಟೇ. ಸೊ ಮಾನಿಟರಿ ಬೆನಿಫಿಟ್ ಏನಂತ ಕರೆದ್ರೆ ಸ್ಪಿರಿಚುವಲ್ ಬೆನಿಫಿಟ್ ಅಂತ ಇವ್ರು ಕೇಳ್ತಾರೆ ಅಷ್ಟೇ. ಮಾನಿಟರಿ ಬೆನಿಫಿಟ್ ಸ್ಟಾಪ್ ಆಗ್ತಾನೆ ಮನುಷ್ಯ, ಮುಂದೆ ಹೋಗ್ಬೇಕು. ಇನ್ನು ಯಾವುದದ ಸ್ಪಿರಿಚುವಲ್ ಬೆನಿಫಿಟ್ ಸಿಗಬೇಕು. ಸ್ಪಿರಿಚುವಲ್ ಬೆನಿಫಿಟ್ ತ್ರೂ ಇಂಟೆಲೆಕ್ಚುಯಲ್ ಬೆನಿಫಿಟ್ಟೇ ಆಗಬೇಕು, ಗೊತ್ತಾಯ್ತಾ? ಇದು ಇದು ಬೇರೆ, ಮಾನಿಟರಿ ಬೇರೆ, ಇಂಟೆಲೆಕ್ಚುಯಲ್ ಬೇರೆ, ಸ್ಪಿರಿಚುವಲ್ ಹೈಯೆಸ್ಟ್. ಅದು ಸಿಗಬೇಕಾದ್ರೆ ಲೋಯೆಸ್ಟ್ ಎಂದು ಲೋಯರ್ಗೆ ಲೋಯರ್ಗೆ ಪ್ರಿಫರ್ ಮಾಡಬೇಕು. ಲೋಯೆಸ್ಟ್ ಪ್ರಿಫರ್ ಮಾಡೋದು ಇನ್ನೂ ಹೋಪ್ಲೆಸ್. ಆದ್ದರಿಂದ ಅದನ್ನು ಮಾಡೋಹಾಗಿಲ್ಲ. ಅದರ ಜನರು ಪ್ರಸೇ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಮತ್ತೆ ಸರ್ವಂ ಕರ್ಮ ಇತ್ಯುಕ್ತತ್ವಾತ್ ಅಖಿಲಂ ಇತಿ ಪುನರುಕ್ತ ರೀತ್ಯತ ಅಖಿಲಂ ಇತಿ. ಸರ್ವಂ ಅನ್ನೋ ಪದ ಇದೆ, ಅಖಿಲಂ ಅನ್ನೋ ಪದ ಇದೆ. ಸರ್ವಂಗೂ ಅಖಿಲಂ ಅಂತ ಅರ್ಥ, ಅಖಿಲಂಗೂ ಸರ್ವಂ ಅಂತಲೇ ಅರ್ಥ. ಯಾಕೆ ರಿಪಿಟೇಷನ್ ಆಯ್ತಲ್ಲ ಅಂತ ಹೇಳ್ತಾರೆ. ಹಾಗಲ್ಲ, ಇತಿ ಪುನರುಕ್ತಮಿತಿ ಪುನರುಕ್ತಿ ರೀತ್ಯತಃ ಅಖಿಲಮಿತಿ. ಕರ್ಮಂ ಸಮೃದ್ಧ್ಯರ್ಥಾನು ಸಮೃದ್ಧ್ಯರ್ಥಾನಿ ಉಪಾಸನಾನಿ ವೇದ ಏವ ಉಚ್ಯಂತೆ ಅಖಿಲಂ ಸಶೇಷಂ ನಭವತಿ ಇತಿ ಅಖಿಲಮಿತ್ಯರ್ಥ. ಎಲ್ಲ ಕರ್ಮಗಳಂತೂ ಒಂದರ್ಥ, ಸಾಂಗೋಪಾಂಗ ಕರ್ಮ ಇನ್ನೊಂದು ಅರ್ಥ. ಎಷ್ಟು ಕರ್ಮ ಮಾಡಿದರೂ ಕೂಡ ಜ್ಞಾನಕ್ಕೆ ಈಕ್ವಲ್ ಅಲ್ಲ. ಮತ್ತು ಕರ್ಮನ ಬೇರೆ ಒಂದು ಕ್ವಾಂಟಿಟೇಟಿವ್, ಒಂದು ಕ್ವಾಲಿಟೇಟಿವ್, ಗೊತ್ತಾಯ್ತಾ? ಕ್ವಾಲಿಟಿ ಕ್ವಾಂಟಿಟೇಟಿವ್ ಎಷ್ಟು ಕರ್ಮ ಮಾಡಿದರೂ ಕೂಡ ಜ್ಞಾನಕ್ಕೆ ಈಕ್ವಲ್ ಅಲ್ಲ. ಮತ್ತು ಕರ್ಮದ ಕ್ವಾಲಿಟಿ ಎಷ್ಟೇ ಕೇಳಿದ್ರಲ್ಲ, ಕ್ವಾಲಿಟಿ ಹೇಳಿದ್ರಲ್ಲ, ಈಗ ಮಂತ್ರಾರ್ಥ ಎಲ್ಲ ತಿಳ್ಕೊಂಡು ಅಂತೀರಿ. ಎಷ್ಟೇ ತಿಳ್ಕೊಂಡ್ರು ಕೂಡ ಡೈರೆಕ್ಟ್ ಇದಕ್ಕೆ ಈಕ್ವಲ್ ಆಗೋದಿಲ್ಲ, ಅರ್ಥ ಆಯ್ತಾ? ಅದೇ ಶ್ರೇಷ್ಠನೇ, ಅದು ಉಳಿದಕ್ಕಿಂತ ಶ್ರೇಷ್ಠನೇ. ಅದು ಅದಕ್ಕಿಂತ ಶ್ರೇಷ್ಠ ಯಾವುದು? ಡೈರೆಕ್ಟ್ ಜ್ಞಾನ. ಆದ್ದರಿಂದ ಅದಕ್ಕೆ ಪ್ರಯತ್ನ ಪಡಬೇಕು. ಅಖಿಲಂ ಸಶೇಷಂ ನಭವತಿ ಇತಿ ಅಖಿಲಮಿತ್ಯರ್ಥ. ಜ್ಞಾನೇ ಪರಿಸಮಾಪ್ಯತೆ ಇತ್ಯಸ್ಯ ಜ್ಞಾನೇ ಜಾತೆ ನ ಕರ್ಮ ಕಾರ್ಯಂ ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ತಾತ್ಪರ್ಯವ. ಅನೇಕ ಅಪಾರ್ಥ ಮಾಡ್ತಾರೆ ಇದಕ್ಕೆ. ಜ್ಞಾನ ಬಂದಮೇಲೆ ಕರ್ಮ ಬಿಟ್ಬಿಡಬೇಕು ಅಂತೇಳಿ ಆಗಲ್ಲ. ಜ್ಞಾನದ ಫಲ ಬಂದಾಗಲೇ ಕರ್ಮ ಸಾರ್ಥಕ ಅಂತ ಅರ್ಥ. ಅದು ಬಿಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಪರಿಸಮಾಪ್ತಿ ಸಂಪೂರ್ಣತಾ ಸಫಲತಾ. ಪರಿಸ ಸಾಫಲ್ಯ ಬರೋದು ಅವಾಗಲೇ ಬರ್ತಿದ್ರು, ಸಾಫಲ್ಯ ಬರಲಿಲ್ಲ. ಯಾವುದೋ ಊರಿಗೆ ಹೋದ, ಕೋರ್ಸ್ ಏನು ಹೋದ, 5-6 ವರ್ಷ ಇದ್ದಾಗ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ದ, ಫೇಲಾಗಿ ಬಂದ, ಏನಂತಾರಾಗ? ಮಾಡಿದ್ದೆಲ್ಲ ವೇಸ್ಟ್ ಉಂಟ, ಎಲ್ಲ ಪ್ರತಿಯೊಂದು ವೇಸ್ಟ್ ಆಗುತ್ತೆ. ಅದೇನೋ ಪಾಸ್ ಆದರೆ ಸಾರ್ಥಕ, ಫಸ್ಟ್ ರ್ಯಾಂಕ್ ಯಾರಿಗೆ ಬಂದರೂ ಪರಮ ಸಾರ್ಥಕ. ಮುಖ್ಯ ಉದ್ದೇಶ ಇರೋದೇನು? ಮುಖ್ಯ ಉದ್ದೇಶ ಇರೋದೇನು? ಗುರಿ ಸಾಧಿಸೋದು. ಗುರಿ ಸಾಧಿಸದೆ ಹೋಗಿಬಿಟ್ರೆ ಉಳಿದೆಲ್ಲ ವೇಸ್ಟ್ ಆಗುತ್ತೆ. ಈ ಗುರಿನೇ ಸಿಕ್ಕ ಯೋಚನೆ ಮಾಡ್ತಿರ್ಬೇಕು. ಸಂಪೂರ್ಣತಾ ಸಫಲತಾ ದಾರಿಯಲ್ಲಿ ಹೋಗ್ತಿರ್ತಾರೆ. ಸ್ವಲ್ಪ ಡಿವಿಷನ್ ತೊಗೊಂಡ ತಕ್ಷಣ ಯಾಕೆ ಡಿವಿಷನ್ ಅಂತ ಕೇಳ್ತಾರೆ. ರೋಡ್ ರಿಪೇರ್ ಅವ ಸರಿ ಅಂತ ಸುಮ್ಮನೆ ತೊಗೊಂಡ್ರೆ ಏ ಬುದ್ಧಿ ಇದೆ ನಿನಗೆ, ಯಾಕೆ ಟೋಟಲ್ ನಿನ್ ಕೊಡ್ತೀಯಾ, ಟೈಮ್ ನಿನ್ ಕೊಡ್ತೀಯಾ ಅಂತ ಕೇಳ್ತಾರೆ, ಗೊತ್ತಾಯ್ತಾ? ಅನಿವಾರ್ಯವಾದ ಡಿವಿಷನ್ ತೊಗೋಬೇಕು. ಅವ್ರು ಅನ್ನೆಸರಿ ಏನು ಮಾಡಬಾರ್ದು, ತೊಗೊಳೋದು ಮೂರ್ಖತನ. ಡಿವಿಷನ್ ತೊಗೊಂಡು ತಪ್ಪು, ಸುಮ್ಮನೆ ಅಲ್ವಾ? ಸುಮ್ಮನೆ ತೊಗೊಂಡೆ ಅಂತ ಕೇಳಿದ್ರೆ ಕೆಲವು ಮಾಡ್ತಾರೆ, ಅದು ಮೈಲೇಜ್ ಮಾತಾಡಿರ್ತಾರೆ ಕಿಲೋಮೀಟರ್ನ, ರೌಂಡ್ ಅಬೌಟ್ ಏನಾಗುತ್ತೆ ಅವರಿಗೆ ವರ್ಕೌಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಇರೋ ಕಾರಣ ಹೇಳ್ಬಿಟ್ಟು ದಾರಿ ತಗೋತಿರ್ತಾರೆ. ದ ರೂಟ್ ಗೊತ್ತಿದ್ದವ್ರು ಬಿಡೋದಿಲ್ಲ, ಅವನ ಹೊಸಬರಿಗಾರ ಹೊಸ ಮಾಡಿಬಿಡ್ತಾರೆ. ರೂಟ್ ಗೊತ್ತಿದ್ದವನಿಗೆ ಅದು ಗಮನ ಇಟ್ಟಿರ್ತಾನೆ, ಗೊತ್ತಾಗುತ್ತೆ ಹೊಸ ಮಾಡ್ತಾರೆ. ಸಾಚ ಜ್ಞಾನೇ ಸತೀತಿ ಸನ್ನಿಧಾನ ಸನ್ನಿಧಾನಾತ್ ಜ್ಞಾನಲಕ್ಷಣೇನೈವ ಸಫಲೇನ ಇತಿ ಭಾವ. ಸಂಪೂರ್ಣತ ಅಂದ್ರೇನು? ಸಫಲತಾ ಅಂತ. ಪರಿಸಮಾಪ್ತಿ ಅಂದರೆ ಸಂಪೂರ್ಣತ, ಸಂಪೂರ್ಣತ ಅಂದರೆ ಸಫಲತ. ಸಾಚ ಜ್ಞಾನೇ ಸತೀತಿ ಸನ್ನಿಧಾನಾತ್ ಜ್ಞಾನಲಕ್ಷಣೇನೈವ ಫಲೇನ ಇತಿ ಭಾವ. ಜ್ಞಾನಲಕ್ಷಣವಾದ ಫಲವೇ ಮುಖ್ಯವಾದ ಫಲ ಆದ್ದರಿಂದ ಅದಕ್ಕೋಸ್ಕರ ಪ್ರಯತ್ನ ಪಡೋದು ನಿಷ್ಕಾಮತನೇ ಬಿಟ್ಟು, ಏನೇ ಪ್ರಯತ್ನ ಪಟ್ಟರು ಅದು ನಿಷ್ಕಾಮತ ಅನಿಸೋದೆ. ತದ್ವಿಧಿ ಏನು ಸಾ ಜಾತಕ್ಕೆ ಬಂತೀಗ, ಅಲ್ಲಿ ಏನಿದೆ ಪದ, ಪರಿಸಮಾಪ್ತಿ ಸ್ತ್ರೀಲಿಂಗದ ಪದ, ಅದಕ್ಕೋಸ್ಕರ ಸಾ ಅಂತ ಬಂತು. ಪ್ರಣವನ ಯಾವಾಗಲೂ ಹೇಗಿರುತ್ತೆ, ನವನಿತಕ್ಕಂತೆ ಇರುತ್ತೆ, ಗೊತ್ತಾಯ್ತಾ? ಅವ ಶ್ರೀ ಕಮಲಾಕಂಸ ಅಂತ ಹೇಳಿದಾಗ ಶಿ ಅಂತ ಪ್ರಣವನ ಮಾಡಿದಾಗ, ರಾಮಕಂಸ ಅಂದರೆ ಏನು ಮಾಡ್ತಾನೆ, ಹಿ ಅಂತ. ಇಲ್ಲಿ ಪರಿಸಮಾಪ್ತಿಯ ಸ್ತ್ರೀಲಿಂಗದ ಪದ ಆದ್ದರಿಂದ ಸಾ ಅಂತ ಬಂತು. ಕರ್ಮ ಸಾಧ್ಯತ್ವ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆದ್ದರಿಂದನೇ ನಾವೇನು ಮಾಡಬೇಕಾಗ, ತದ್ವಿಧಿ ಆ ಜ್ಞಾನ ತಿಳ್ಕೋಬೇಕು ಯಾವಾಗಲೂ ಕೂಡ. ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಜ್ಞಾನ ಸುಮ್ಮನೆ ಬರೋದಿಲ್ಲ, ಪ್ರಣಿಪಾತ ಮಾಡಬೇಕು, ಪರಿಪ್ರಶ್ನೆ ಮಾಡಬೇಕು, ಸೇವೆ ಮಾಡಬೇಕು, ಮೂರು ಮಾಡಬೇಕು. ಒಂದು ಮಾಡಿದರೆ ಬರೋದಿಲ್ಲ. ಪ್ರಣಿಪಾತ, ಪಾತ, ನಿಪಾತ, ಪ್ರಣಿಪಾತ, ಪ್ರಣಾಮ, ಸಾಷ್ಟಾಂಗ ನಮಸ್ಕಾರಾದಿಗಳ ಮೂಲಕವಾಗಿ ಕೇಳಿ ಹೇಳೋರನ್ನ ಮೆಚ್ಚಿ ತಗೋಬೇಕು. ಪರಿಪ್ರಶ್ನೆ, ಪ್ರಶ್ನೆ, ಪರಿಪ್ರಶ್ನೆ, ಪರಿಪ್ರಶ್ನೆ ಅಂದ್ರೇನು, ರೆಲೆವೆಂಟ್ ಕ್ವಶನ್ಸ್ ಆಗಬೇಕು, ಇರೆಲೆವೆಂಟ್ ಆಗಬಾರ್ದು. ರೆಲೆವೆಂಟ್ ಕ್ವಶನ್ಸ್ಗೆ ಪರೀಕ್ಷೆ ರಾಜ್ಯ ಕೇಳೋ ಪ್ರಶ್ನೆಗಳೆಲ್ಲ ಏನಂತ ಇರ್ತಾರೆ, ಪರೀಕ್ಷೆ ಅಲ್ಲೇ ಹೊರಡ್ತಿರ್ತಾರೆ. ವರಿಯಾನೇಶತೆ ಪ್ರಶ್ನೆ, ಭಾರಿ ಒಳ್ಳೆ ಪ್ರಶ್ನೆ ಕೇಳಿದೆ ಅಂತೆ. ಅದಕ್ಕೆ ಪರಿಪ್ರಶ್ನೇನ. ಇನ್ನೊಂದು ಸೇವೆಯ, ಅದಕ್ಕೆ ಗುರು ಸೇವೆಯನ್ನು ಕಾನ್ಸೆಪ್ಟ್ ಇನ್ನು ಪ್ರಧಾನವಾಗಿ ಅದೇ ಆಗ್ತೀನಿ. ರೂಪವನ್ನು ಒಂದಾದ ಕಥೆಯಲ್ಲಿ ಸೇವೆಯಿಂದಲೇ ಸಿದ್ಧಿ ಪಡಿತಾ ಇದ್ರು. ಅದಕ್ಕೆ ಸೇವೆಯ ಉತ್ತರೋತ್ತರ ಪ್ರಾಬಲ್ಯ ಇಲ್ಲಿ. ಪ್ರಣಿಪಾತಕ್ಕಿಂತ ಯಾವ ದೊಡ್ಡದು ಪರಿಪ್ರಶ್ನೆ, ಅದಕ್ಕಿಂತ ದೊಡ್ಡದು ಯಾವುದು ಸೇವೆ. ಆದ್ದರಿಂದನೇ ಆ ಮೂರು ಮಾಡಿ ತಿಳ್ಕೋಬೇಕೆ ಹೊರತು ಬೇರೆ ದಾರಿ ಇಲ್ಲ. ಯಾರು ಸೇವೆ ಮಾಡಬೇಕು ಈ ಮಧ್ಯೆ ಪ್ರಶ್ನೆ ಮಾಡಬೇಕು ಅಂದರೆ, ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಅದು ಮುಖ್ಯ. ಏನೋ ಹೌದು, ಅದೇ ಪರೀಕ್ಷೆ ಅಲ್ಲ 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 ಅಲ್ಲ, ಏನು ಗೊತ್ತಾ, ಮೊದಲು ಸೇವೆ ಮಾಡ್ತಾರೆ, ಮೊದಲು ಸೇವೆ ಮಾಡಿದ್ರೆ ಅಡ್ಮಿಷನ್ ಸಿಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಫಸ್ಟ್ ಸೇವೆಗೆ ಏನು ಉಪಯೋಗ, ಅಡ್ಮಿಷನ್ ಸಿಗ್ಲಿಕ್ಕೆ ಅಷ್ಟೇ ಇರೋದು ದೋಷ. ಆಮೇಲೆ ಫೇಲ್ ಆದರೆ ಇವರು ಕೆಲಸ ಬಿಡ್ತಾರೆ. ಆಮೇಲೆ ಸೇವೆಗೆ ಅನುಗ್ರಹ ಮಾಡ್ತಾರೆ. ಉದನಿಕ ಫಸ್ಟ್ ಸೇವೆ ಮಾಡಿ ಸೇರ್ಕೊಂಡು ಬಿಡ, ಅದು ಬಂತೆ ಮಹಾಭಾರತ ಕಥೆ ಬರುತ್ತೆ. ಎಷ್ಟೋ ಜನ ಜೂನಿಯರ್ ಸಿಸ್ಟರ್ ಬರ್ತಿದ್ರು, ಮಗಳ ಬರ್ತಿದ್ರು, ಹೋಗ್ತಾನೆ ಇದ್ರು, ಇದ್ರಿಗೆ ಹೇಳ್ಕೊಡಲೇ ಇಲ್ಲ. ಗುರು ಸೇವೆ ಮಾಡಿ ಸೇರಿ ಆಗಿತ್ತು, ಹೇಳ್ಕೊಡ್ಲಿಲ್ಲ, ಸೇವೆ ಮಾಡ್ಕೊತಾನೇ ಇದ್ದ. ಕೊನೆಗೆ ಒಂದಿಷ್ಟು ನೋಡಿದ ತಲೆ ಕೂದಲು ಬೆಳಗಾಗಲಿ, ಭಾರಿ ದುಃಖಪಟ್ಟ. ತಕ್ಷಣ ಏನು ಮಾಡಿದ್ರು ಅವರು, ಯೋಚನೆ ತಲೆ ಮೇಲೆ ಕೈ ಇಟ್ಟು ಹೇಳಿದರು, ಒಂದು ಕ್ಷಣಕ್ಕೆ ಅಪ್ರೋಟ್ ಜ್ಞಾನಿ ಆದ. ಮತ್ತು ಸೇವೆಯ ಫಲ ಮತ್ತು ಕ್ವಾಲಿಟಿ ಜಾಸ್ತಿ ಇರುತ್ತೆ. ಅದು ಸೇವೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೂ ಸುಮ್ಮನೆ ಹೇಗಿರುತ್ತೆ ಈಗ, ಗೊತ್ತಾಯ್ತಿಲ್ಲ. ಇವ್ನು ಪಿಕ್ ಪಾಕೆಟ್ ಮಾಡಿ ತಗೊಂಡು ಇನ್ನೂ ಇವ್ನು ಪಿಕ್ ಪಾಕೆಟ್ ಮಾಡಿದೆ, ಅವಾಗ ಏನು ಮಾಡ್ತಾರೆ, ಹೋಗಲಿ ಬಿಡಿ ದಾರು ಗಾಳಿ ಬಾಜೆ ಮಾಡಿದ್ದೆ, ಅದೇ ಕಟ್ಪಟ್ಟು ದುಡಿದ್ರೆ ಅಲ್ಲಿ ಹೇಳ್ಬಿಡ್ದು, ಗೌರು ಸುರಿಸಿ ದುಡಿದಿದ್ದು ಅಂತ ಹೇಳ್ತಾರಲ್ಲ, ಆವಾಗ ಅವನಿಗೆ ಕೋಟಿ ಕಟ್ಟಲು ದುಃಖ ಆಗೋದಿಲ್ಲ. ಇಲ್ಲಿ ಒಂದೊಂದು ರೂಪಾಯಿ ಆದರೂ ದುಃಖ ಆಗುತ್ತೆ, ಅದಕ್ಕೆ ಹಾರ್ಡ್ ಆರ್ಡ್ ಮನಿ ಅಂತ ಹೇಳ್ತಾರೆ. ಅದಕ್ಕೆ ಸೇವೆಯಿಂದ ಬಂದಿದ್ದು ಏನದು ಅತ್ಯಂತ ನಿಧನ ತಂದೆ ಕೃಷ್ಣ ಕೂಡ ಏನು ಹೇಳ್ತಾರೆ, ಸುಧಾಮ ಜೊತೆಗೆ ನಾವಿಬ್ಬರು ಹೋಗಿದ್ವಲ್ಲ ಸೌದೆ ತರಲಿಕ್ಕೆ ಹೇಳಿದ್ರಲ್ಲ, ಸೌದೆ ತೊಗೊಂಡ್ವಿ, ಕಟ್ಟಿದ್ವಿ, ಇನ್ನು ಮಳೆ ಬಂದ್ಬಿಡ್ತು, ಜೋರ ಮಳೆ ಬಂದ್ಬಿಡ್ತು ಅಂತ ಹೇಳಬೇಕಾದ್ರೆ ಜ್ಞಾಪಿಸ್ತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ವಾಲಿಟಿ ಕ್ವಾಲಿಟಿ, ಅದಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋದಕ್ಕೂ ಹೊರಗೆ ಓದೋದಕ್ಕೆ ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿ. ಇವತ್ತು ಅಲ್ಲಿದ್ದಾಗ ಏನಾಗುತ್ತೆ, ಹೆಚ್ಚು ಅದರಲ್ಲೇ ಇನ್ವಾಲ್ವ್ ಆಗ್ತಾನೆ. ಇಲ್ಲಾದ್ರೆ ಆಗಲ್ಲ, ಪಾರ್ಟ್ ಟೈಮ್ ಆದಾಗ ಆಗುತ್ತೆ ಹೆಚ್ಚು ಕಡೆ. ಅದಕ್ಕೆ ಗುರುಕುಲ ವಾಸ ಅಂತ ಮಾಡ್ತೀವಿ. ಗುರುಕುಲ ವಾಸ ಅಂತ ಮಾಡಿದಾಗ ಏನು ಮಾಡ್ತಾರೆ ಅವರು, ಫುಲ್ ಟೈಮ್ ಸಿಗುತ್ತೆ, ಯಾವಾಗ ಬೇಕಾದ್ರೆ ಪಾಠ ಹೇಳ್ಬೋದು, ಯಾವ ಬಂದು ಪ್ರಾಕ್ಟಿಕಲಿ ಯಾವುದೇ ಹೇಳ್ತಾರೆ ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡು ಅಂತ ಹೇಳ್ಬೋದು. ಇಲ್ಲಿ ಹಾಗೆ ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಕ್ಲೋಸ್ ಅಟ್ಯಾಚ್ಮೆಂಟ್. ಅದಕ್ಕೆ ಅಂತ್ಯವಾಸಿಗಳು ಅಂತಾರೆ. ಅಂತ್ಯವಾಸಿ ಅಂದ್ರೆ ಏನೋ, ಹತ್ತಿರದಲ್ಲಿರೋದು, ಹತ್ತು ಅಂತ್ಯ ವಸತಿ ಇತಿ ಅಂತ್ಯವಾಸ. ಕ್ಲೋಸ್ ಇದ್ದಷ್ಟು ಕೂಡ ಜ್ಞಾನಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತ. ಅದಕ್ಕೆ ಸಾಮಾನ್ಯ ಕುಲವೃತ್ತಿ ಬರುತ್ತಲ್ಲ, ಮಕ್ಕಳಿಂದ ಕಾರ್ಪೆಂಟ್ರಿ ನೋಡ್ಕೊಂಡ್ಬಿಡ್ತಾರೆ, ನೀವು ಏನು ಬರೋದಿಲ್ಲ ಅವ್ರಿಗೆ, ಫಸ್ಟ್ ಕ್ಲಾಸ್ ಕಲ್ತ್ಬಿಡ್ತಾರೆ. ಯಾಕೆ ನೋಡಿ, ಇವ್ರು ಎಷ್ಟು ಓದಿದ್ರು ಕೂಡ ಆ ಜ್ಞಾನ ಬರೋದಿಲ್ಲ, ಆ ಪರ್ಫೆಕ್ಷನ್ ಇವ್ರಿಗೆ ಬರಲಿಕ್ಕೆ ಸಾಧ್ಯ ಆಗದೆ. ಎರಡು ಸೇರಿದ್ರೆ ಇನ್ನೂ ಒಳ್ಳೆ. ಅಲ್ಲ 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 ಅಲ್ಲ, ದೀರ್ಘ ಅಂದರೆ ಫಾರ್ ಲಾಂಗ್ ಟೈಮ್ ಅಂತ. ಸೇವೆ ಮಾಡಿದ ಲಾಂಗ್ ಟೈಮ್, 5 ವರ್ಷ ಸೇವೆ, 10 ವರ್ಷ ಪೆನ್ಷನ್ಸ್ ಕೊಡೋದು ಯಾವ್ದ್ರ ಮೇಲೆ, ಸೇವೆ ಎಷ್ಟು ಮಾಡಿದ್ದು ತಾನೆ, ಫುಲ್ ಸರ್ವಿಸ್ ಪೆನ್ಷನ್, ಫುಲ್ ಪೆನ್ಷನ್ ಬರುತ್ತೆ. ಸ್ವಲ್ಪ ಲಾಂಗ್ ಸರ್ವಿಸ್ ಅಂತೀವಲ್ಲ, ದೀರ್ಘಯ. ಗೊತ್ತಾಯ್ತಾ? ಲಾಂಗ್ ಸರ್ವಿಸ್, ಸೇವೆ ಮಾಡಿದ ದೀರ್ಘಕಾಲ ಮಾಡಿದ ಅದು ಶ್ರೇಷ್ಠ. ಅದು ಅದಕ್ಕೆ ಹೇಳಿದ್ರು, ಏನು ಹೇಳಿದ್ರು, ಒಂದೊಂದು ಹೇಳಿಲ್ಲಲ್ಲ, ಒಂದೊಂದು ಹೇಳಿಲ್ಲಲ್ಲ ಈಗ ಅಲ್ಲ, ಮೂರು ಸೇರ್ತಲ್ಲ ಈಗ ಅಲ್ಲ. ಸೇವೆಯಲ್ಲಿ ಏನಾಗುತ್ತೆ ಅಂದರೆ, ಸೇವಾ ಕಾರ್ಯ ಹಾಗೆ ಮಾಡೋದಕ್ಕಿಂತ ವ್ಯತ್ಯಾಸ ಏನು ಗೊತ್ತಾ? ಅನುಸಂಧಾನ ಮಕ್ಕಳು ಸೇವೆ ಮಾಡ್ತಿರ್ತಾರೆ, ಬರೀ ಕೆಲಸ ಮಾಡೋದು ಬೇರೆ, ಅಪಾಯಿಂಟ್ ಆಗಿ ಕೆಲಸ ಮಾಡೋದು ಬೇರೆ. ಏನಾಗುತ್ತಾಗ ಸುಮ್ಮನೆ ಕೂತರು ಸಂಬಳ ಕೊಡ್ತಾರೆ ಅವ್ರು, ಅಪಾಯಿಂಟ್ ಆದವನಿಗೆ ಕೇಳೋ ಕೆಲಸಗಳು ಇಡೀ ದಿವಸ ಕೂತರು ಯಾರೇ ಅಂತ ಕೇಳೋದು. ಕೂತಿದ್ದಕ್ಕೂ ಬೆಲೆ ಇದೆ, ಅವನು ಅಟೆಂಡೆನ್ಸ್ಗೆ ಬೆಲೆ ಇದೆ ಅಲ್ಲ ಆ ಟೈಪು. ಈ ಸೇವೆ ಎರಡು ಸ್ಟೇಜಲ್ಲಿದೆ, ಪರಿಪ್ರಸ್ಥೆ ಮಾಡಿದ ಮೇಲೆ ಸೇವೆ ಮಾಡ್ತಾರೆ, ಮೊದಲು ಸೇವೆ ಮಾಡ್ತಾರೆ. ಆಗ ಮಾಡಿದ್ದೆಲ್ಲ ಏನು ಬರುತ್ತೆ ಸರ್, ಜಿಜ್ಞೆ ಅನುಸಂಧಾನಕ್ಕೆ ಬರ್ತಾ ಇದೆ. ಆಗ ಸೇವೆ ಕ್ವಾಲಿಟಿ ಏನಾಗುತ್ತದೆ? ತುಂಬ ಜಾಸ್ತಿ ಆಗುತ್ತೆ. ಯಾವುದೇ ಅಲ್ಲ ಅಲ್ಲ, ರಿಪೀಟೆಡ್ ಕ್ವಶನ್ ಅಲ್ಲ, ಕೇಳಿದ್ರೆ ಮತ್ತೆ ಮತ್ತೆ ಕೇಳ್ತಾ ಕೂತ್ಕೊಂಡ್ರೆ ರಿಪೀಟೆಡ್ ಅಲ್ಲ. ಎನ್ಲೈಟೆಡ್ ಕ್ವಶನ್ಸ್ ಕೇಳಿದ್ರು, ರಿಲೆವೆಂಟ್ ಆ್ಯಂಡ್ ಎನ್ಲೈಟೆಡ್, ರಿಲೆವೆಂಟ್ ಇರಲೆವೆಂಟ್ ಕೇಳಿದ್ರೆ ಯಾವ್ದು ಕೇಳಿದ್ರೆ, ಕೃಷ್ಣ ಹೇಗೆ ಮಾಡ್ದ, ಪೌಂಡ್ರಕ್ಕೆ ವಾಸ್ತೇನೆ ಕೊಂದು ಬಿಟ್ಟ ಅಂತ ಹೇಳಿದ ತಕ್ಷಣ ಕೇಳಿದ. ಪೌಂಡ್ರಕ್ಕೆ ವಾಸ್ತೇವ್ ಯಾರು ಏನು ಅಂತ ಕೇಳಿ, ಯಾಕೆ ಬಂದ, ಅದು ಕರೆಕ್ಟ್ ಕ್ವಶನ್. ಅದು ಬಿಟ್ಟ ಶೃಗಾಲ ವಾಸ್ತೇವ್ ಋಷಿ ಶುರು ಮಾಡಿಬಿಟ್ಟ, ನಾನು ಹೇಳ್ತೀನಿ ಅದನ್ನು ಬಿದ್ದು ಬಂದು ಹೇಳಿ ಶುರು ಮಾಡ್ದ, ಅದು ಅಸಂಗತ. ಗೊತ್ತಾಯ್ತಾ? ಬರೀ ಪ್ರಶ್ನೆಗಳು ಎರಡು ಹೇಳಿದಾಗ ಅದು ಸಂಬಂಧಪಟ್ಟ ಪ್ರಶ್ನೆ ಕೇಳೋದು, ಒಂದು ಪ್ರಾಸಂಗಿಕವಾದ ಪ್ರಶ್ನೆ ಯಾವುದು ಹೇಳ್ತಿದ್ದ ಒಂದು ಸ್ವಲ್ಪ ಅದನ್ನು ಕೇಳಬೇಕು ಅನಿಸಿ, ಅದು ಸ್ವಲ್ಪ ಚಿಕ್ಕದಿರುತ್ತೆ. ಮತ್ತು ಸೂಚಿ ಕಟ ಅನ್ಯಾಯ ಅಂತ ಹೇಳಲಿಲ್ಲ, ಅದು ಮತ್ತೆ ಮುಂದೆ ಯಾವಾಗ ಹೇಳೋಕ್ಕಾಗೋದಿಲ್ಲ, ಎಲ್ಲಿ ಹೇಳ್ಬೇಕನ್ನ ಅಲ್ಲೇ ಹೇಳ್ಬೋದು. ಅದು ಎರಡು ರೀತಿಯಲ್ಲಿ ಪ್ರಾಸಂಗಿ ಅದಕ್ಕೆ ಹೇಳ್ತಾರೆ. ಸಂಗತಿ ಹೇಳಬೇಕಾದ್ರೆ ಶಾಸ್ತ್ರಗಳಲ್ಲಿ ಆಕ್ಷೇಪಿ ಸಂಗತಿ, ಆಮೇಲೆ ಸಿದ್ಧಾಂತ ಕೊಡೋ ಸಂಗತಿ, ಗೊತ್ತಾಯ್ತಾ, ಅನೇಕ ಸಂಗತಿಗಳು. ಆ ಸಂಗತಿ ಅದು ಉತ್ತರ ಕೊಡಬೇಕು ಅದಕ್ಕೆ, ಗೊತ್ತಾಯ್ತು? ಉತ್ತರ ಕೊಡೋದು ಹೋದ್ರೆ ಅದಕ್ಕೆ ಆಮೇಲೆ ಕೊಟ್ಟರೆ ಮಹತ್ವ ಇರೋದಿಲ್ಲ, ಅದಕ್ಕೆ ಯಾವಾಗ ಬೇಕದಕ್ಕೆ ಆ ಕೊಟ್ಟರೆ ರೆಲೆವೆಂಟ್ ಆಗುತ್ತೆ. ಅಂಥ ಸಂಗತಿ ನಿಟ್ಟುಕೊಳ್ಳಿ. ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಇಲ್ಲಿ ಪ್ರಣಿಪಾತ ಮಾಡೋದಾಗಲಿ, ಬರೀ ಪ್ರಶ್ನೆ ಮಾಡೋದಾಗಲಿ, ಸೇವೆ ಮಾಡೋದಾಗಲಿ, ಜ್ಞಾನಕ್ಕೋಸ್ಕರ. ಆದ್ದರಿಂದ ಜ್ಞಾನಿಗಳನ್ನು ಕೇಳಬೇಕು, ಜ್ಞಾನಿಗಳಿಂದ ನಮಸ್ಕರಿಸಬೇಕು. ಜ್ಞಾನಿಗಳೇ ಸೇವೆ ಮಾಡಬೇಕು ಹೊರತು ಎಲ್ಲೋ ಮಾಡಿದರೆ ಏನಾಗುತ್ತದೆ? ವೇಸ್ಟ್ ಅದಷ್ಟು. ಆಮೇಲೆ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟು ಕಷ್ಟಪಟ್ಟು ಸೀಟ್ಗಳು ಕುತ್ಕೊಂಡು ಹೋಗಿ ಬೇರೆ ಕಡೆ ಹೋಗೋ ಬಸ್ ಅದು. ಏನು ಮಾಡಿದ ಮತ್ತೆ ಇಳಿದ್ರೆ ಕಷ್ಟ ಕಷ್ಟಪಡ್ಬೇಕಾಗತ್ತೆ. ಆಮೇಲೆ ಅದೇ ಸರಿ ನೋಡಿ ಎದ್ದು ಬಿಟ್ಟಿದ್ದೇನೆ. ಅದು ನಾನು ತಾನು ಸಂಬಂಧಪಟ್ಟ ವಿಷಯದ ಜ್ಞಾನ ಅವನಿಗಿದೆಯಾ, ಅದು ಮುಖ್ಯ. ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು, ಅಲ್ಲಿ ಸೇವೆ ಮಾಡಬೇಕು. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವ ದರ್ಶಿನಃ. ಜ್ಞಾನಿಗಳು ಅಂದರೆ ಯಾರು ಅಂತ ಪ್ರಶ್ನೆ ಇಲ್ಲ, ಎರಡರ್ಥದಲ್ಲಿ ಉಪಯೋಗಿಸ್ಬೇಕು. ಜ್ಞಾನಿನಃ ಉಪದೇಶಂತಿ, ತತ್ವದರ್ಶಿನಃ ಜ್ಞಾನ ಉಪದೇಶಂತಿ. ಮೊದಲು ಜ್ಞಾನಿನಃ ಅಂದರೆ ಪರೋಕ್ಷ ಜ್ಞಾನಿಗಳು, ಎರಡನೇ ಜ್ಞಾನ ಅಪರೋಕ್ಷ ಜ್ಞಾನಿಗಳು. ಗೊತ್ತಾಯ್ತಾ? ಎರಡು ಸೇರಿಬಿಟ್ರೆ ನಂಬರ್ ಒನ್. ಪರೋಕ್ಷ ಬದಲಿಗೆ ಹೋದವ್ರು ಯಾರು ಸಿಗಲೇ ಇಲ್ಲ, ಕೇಳಿದವ್ರು ಸಿಕ್ಕರು ವಾಸಿಯ. ಆ ನೋಡಿದವ್ರು ಸಿಕ್ಕಾಗ ಏನು ಮಾಡ್ತೀವಿ ನಾವು ಜನರಲ್ಲಿ? ಅವ್ರ ಹತ್ರ ಹೋಗ್ತೀವಿ ಫಸ್ಟ್, ಯಾಕೆಂದ್ರೆ ಜಾಸ್ತಿ ಗೊತ್ತಿರುತ್ತೆ ಅಂತ. ಅದಕ್ಕೆ ನಮಗೆ ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನ ಸಿಗೋದು ಭಾರಿ ಕಷ್ಟ. ಸಿಕ್ಕರೆ ಅವ್ರು ನಮ್ಮಿಂದ ಕ್ವಾಲಿಟಿ ಭಾರಿ ಇರುತ್ತೆ, ನಮಗೆ ಅವರು ಸಿಗೋದು ಕಷ್ಟನೋ ಅವ್ರು ಕೇಳ್ತಾರೆ. ಈಗ ನಿಮ್ಮ ಕ್ವಾಲಿಟಿ ಎಲಿಜಿಬಿಲಿಟಿ ಅಂತ ಕೇಳ್ತಾರೆ. ಆದ್ದರಿಂದ ನಾವು ಸಿಕ್ಕರು ಉಪಯೋಗ ಮಾಡ್ತಿದ್ದೀವಿ, ನಾವು ಇರೋದಿಲ್ಲ. ಈಗ ಅದಕ್ಕೇನು ಮಾಡಬೇಕಾಗ, ನಮ್ಮ ಸ್ಟ್ಯಾಂಡರ್ಡ್ ಉಳ್ಕೊಳ್ಬೇಕು. ಅದಕ್ಕೆ ಜ್ಞಾನಿನ ಒಂದು ಸ್ಟೇಜು, ತತ್ವದರ್ಶನ ಇನ್ನೊಂದು ಸ್ಟೇಜ್. ಇದಾರೀಮಿ ಜ್ಞಾನೇವ ತಥಾಪಿ ಅಭಿಭವಾನ್ ಮೋಹ ಸಾ ಮಾತು ತ್ವಾ. ಇಲ್ಲೊಂದು ಕ್ಲಾರಿಫಿಕೇಷನ್ ಕೊಡ್ತಾರೆ ಆಚಾರ್ಯರು. ಈ ಬಿಡದವ್ರಿಗೆ ಏನು ಹೇಳಿದರು, ಜ್ಞಾನ ಬೇಕಾದರೆ ಹೀಗೆ ಮಾಡಿ ಅಂತ ಹೇಳಿದರು. ಅರ್ಜುನ ಸ್ವತಃ ಜ್ಞಾನಿ ಆತ, ಆತ್ಗೆ ಯಾಕೆ ಹೇಳ್ತಾನೆ ಅಂದರೆ ಅರ್ಜುನನಿಗೆ ಕೇಸ್ ಇದಲ್ಲ, ನಮಗೆ ಜ್ಞಾನ ಬರಬೇಕಾದ ಕೇಸಲ್ಲಿ ನಾವಿದ್ದೇವೆ. ಅರ್ಜುನಿಗೆ ಜ್ಞಾನ ಬರಬೇಕಾದ ಕೇಸ್ ಅಲ್ಲ, ಅಪರೋಕ್ಷ ಜ್ಞಾನಿ ಆತ. ಆದರೆ ಇದಾನೇವಪಿ ಜ್ಞಾನೇವ, ಈ ಜ್ಞಾನಿಯಾಗಿ ಬಿಟ್ಟಿದ್ದಾನೆ. ತಥಾಪಿ ಅಭಿಭವಾನ್ ಮೋಹ, ಏನಾಗಿದೆ ಆತನಿಗೆ, ತಿರೋಧಾನವಾದ್ದರಿಂದ ಮೋಹ ಬಂದಿದೆ. ಏನು ಮಾಡಿದ್ರೆ ಸಾಕು, ಅವರೀಗ ದೀಪ ಹಚ್ಚಿಟ್ಟಿರೋದು ಬೇರೆ, ಆ ಕುಡಿ ಕಟ್ಟರ ತೆಗೆಯೋದು ಬೇರೆ. ಹಚ್ಚಿಟ್ಟಿರೋ ದೀಪ ಏನಾಗಿದೆ, ಕೆಲಸ ಆಗೋಗ್ಬಿಟ್ಟಿದೆ. ಏನು ತೆಗೆದ್ರೆ ಸಾಕು, ಈಗ ಕುಡಿ ಆ ಕುಡಿ ತೆಗೆದು ಆರಿಸ್ಬಿಡ್ತಾರೆ. ಎಷ್ಟೋ ಜನ ಕುಡಿ ತೆಗೆಲಕ್ಕೆ ಬರೋದಿಲ್ಲ, ಆರಿಸ್ಬಿಡ್ತಾರೆ. ಅದು ಆಳ್ತದ್ದು ತಕ್ಷಣ ಏನು ಆಗದೇ ಮೇಲಕ್ಕೆ ಬಂದುಬಿಡುತ್ತೆ. ಆ ಕೆಲಸ ಇದೆ, ದೀಪ ಹಚ್ಚಿಡೋ ಕೆಲಸ ಬೇರೆ, ಕುಡಿ ಕಟ್ಟೋ ಕೆಲಸ ಬೇರೆ. ಅದನ್ನು ತೆಗಿಬೇಕಾಗಿದೆ. ಅದಕ್ಕೆ ಎಷ್ಟು ಉಫ್ಫದ್ರೆ ಸಾಕು, ತಕ್ಷಣ ಏನಾದ್ರೆ ಹೋಗಿಬಿಡುತ್ತೆ. ಇದು ಹಾಗಲ್ಲ, ತತ್ವ ದೊಡ್ಡ ಪ್ರೊಸೆಸ್. ಅದು ಒಂದು ಎಣ್ಣೆ ಧೂಪ ಬತ್ತಿ ಹಾಕೋದು ದೊಡ್ಡ ಪ್ರೊಸೆಸ್ ಇದೆ. ಇದಲ್ಲ, ಈ ಸ್ಟೇಜಲ್ಲಿ ಮಾತ್ರ ಇದ್ದರೆ ಸಾಕು. ಜ್ಞಾನಿನ ಅರ್ಜುನಿಗೆ ಏನು ಬೇಕು, ಈಗ ಮರೆತು ಬಿಟ್ಟಿದ್ದಾರೆ. ಏನು ಮಾಡಿದ್ರೆ ಸಾಕಾಗ್ತೀಗ, ಈಗ ಜ್ಞಾಪಿಸ್ಬಿಟ್ರೆ ಸಾಕಷ್ಟೆ. ಮರ್ತಿದ್ದನ್ನು ಜ್ಞಾಪಿಸೋದು ಬೇರೆ, ಗೊತ್ತಿರದೆ ಹೇಳೋದು ಬೇರೆ. ಗೊತ್ತಿರದೆ ಹೇಳಬೇಕಾದ್ರೆ ಲಾಂಗ್ ಟೈಮ್ ಬೇಕು ಜ್ಞಾಪಿಸ್ಲಕ್ಕೆ. ಒಂದು ಹಿಟ್ ಎಷ್ಟೊತ್ತಿರುತ್ತೆ ಸ್ವಲ್ಪ ಹೇಳಕ್ಕೆ, ಅಷ್ಟೇ ಹೋಗಿ ಜ್ಞಾಪಕ ಆಯಿತು ಅಂತ ಹೇಳ್ಬಿಡ್ತಾರೆ. ಒಂಚೂರು ಪೂರ್ತಿ ವಾಕ್ಯ ಬೇಕಾಗಿಲ್ಲ, ಎಷ್ಟು ಸಾಕು ಅವನಿಗೆ, ಒಂಚೂರು ಕ್ಲೂ ಅಂತೀವಲ್ಲ, ಕ್ಲೂ ಕೊಟ್ಟರೆ ಸಾಕು ಅರ್ಥ ಮಾಡ್ಕೊತಾರೆ. ತಿರೋಧಾನ ಅಂತ ಹೇಳಿದ್ರಲ್ಲ, ಮರ್ತೋಗ್ಬೇಕು. ಇವತ್ತು ಮರವು ಯಾಕೆ ಬರೋದು, ನಮಗೆ ಮರವು ಬರಲ್ಲ ಇವತ್ತು. ಎಲ್ಲ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಮರವು ಬರುತ್ತೆ, ನಮಗೆ ಬರೋ ಮರವಿನ ಕ್ವಾಲಿಟಿ ಜಾಸ್ತಿ, ಅವರು ಸ್ವಲ್ಪ ಬರುತ್ತೆ. ಅದರಿಂದ ಅಷ್ಟಕ್ಕೆ ಇದಾಗುತ್ತೆ, ನಮಗೆ ಪೌರ್ತಿ ಬರೋದ್ರೆ ಭಯಂಕರ ಮರವು ಬರುತ್ತೆ, ಅವರಿಗೆ ಸ್ವಲ್ಪ. ಅದು ಹೇಳಿಬಿಟ್ರೆ ಅದು ಕಷ್ಟ ಅರ್ಥ ಮಾಡ್ತಾರೆ. ತಥಾಪಿ ಅಭಿಭವಾನ್ ಮೋಹ ಮಾತು ಉತ್ತ, ಅದೇ ಇವರಿದ್ದರು ವಿಷ್ಣು ತೀರ್ಥರು. ಸ ತಾನು ಮಲಗಿದ್ರು ಮಂಚ ಬರಲ್ಲ ಅವನು ಬಂದು ಉಳಿ ಸಾಕು ಚೇಂಜ್ ಆಗಿಬಿಡ್ತು. ಇಡೀ ದಾಸರು ಬಂದು ಹೇಳಿದ್ರು ಚೇಂಜ್ ಆಗೋದಿಲ್ಲ. ಯಾಕೆ ಅವ್ರು ಅವ್ರ ಸಂಸ್ಕಾರನೇ ಇಲ್ಲ. ಆ ಸಂಸ್ಕಾರ ಇತ್ತು ಅವ್ರಿಗೆ ಒಂದು ಚೂರು ಇದು ಹೇಳಬೇಕಾಗಿತ್ತು ಅಷ್ಟೇ. ಆ ಕ್ಷಣಕ್ಕೆ ಸರ್ವಸಂಗ ಪರಿತಾಗ ಹೊರಟರು. ಪುರಂದರಾಸರು ಆಗಿರೋ ಒಂದು ಇನ್ಸಿಡೆಂಟ್ ಸಾಕಾಯಿತು. ರೀತಿರ್ತರು ಎಷ್ಟೋ ಜನ ವಿಜಯದಾಸರು ಅವರಿಗೆಲ್ಲ ಚೂರು ಇದು ಸಾಕಾಯಿತು. ಅಲ್ಲಿ ಏನಾಗಿತ್ತು ಅವರಿಗೆಲ್ಲ ಅವಿಭವ ಆಗಿತ್ತು. ಅದು ತಕ್ಷಣ ಬಂದು ಹೋಯ್ತು. ತಕ್ಷಣ ಹೇಳಿದ್ರು ಫ್ಲಾಶ್ ಆಯಿತು ಅಂತ ಹೇಳ್ತೇವಲ್ಲ ಅದು ಹೌದು ಸ್ವರೂಪ. ವಾಯು ಋಜುಗಳಿಗೆ ಇಂದ ಇದೇ ಬರೋದಿಲ್ಲ, ಏನು ಬರೋದಿಲ್ಲ, ತಿರೋಧಾನನೇ ಇಲ್ಲ. ಎರಡು ಶೇಷರುದ್ರಿಂದ ಪ್ರಾರಂಭ ಆಗುತ್ತೆ. ಅಲ್ಲೂ ಕೂಡ ಲಾಂಗ್ ಟೈಮು ಶಾರ್ಟ್ ಟೈಮಿಂದ ಶುರುವಾಗ ಲಾಂಗ್ ಟೈಮ್ ಬೇರೆ ಶಾರ್ಟ್ ಟೈಮ್ ಬೇರೆ ಇಂಟೆನ್ಸಿಟಿ ಕ್ವಾಲಿಟಿ ಕ್ವಾಂಟಿಟಿ ಎರಡು ತಗೋ. ತದ್ವಿಧಿ ಇತ್ಯುಕ್ತತ್ವಾದ ಇದಾನೀಂ ಅರ್ಜುನೋ ನ ಜ್ಞಾನಿ ಇತಿ ಪ್ರತೀತಿಂ ನಿವಾರಯತಿ. ನೀವು ಮುಂದೆ ತಿಳ್ಕೊ ಅಂತ ಹೇಳಿದ್ರಿಂದ ಈ ತಿಳ್ಕೊಂಡಿಲ್ಲ ಅಂತ ಅರ್ಥ ಮಾಡಬಾರ್ದು. ಜನರ ಹೇಳಿದ ಮಾತದು ಅರ್ಜುನನ ಮಟ್ಟಿಗೆ ಮಾತ್ರ ಅಭಿಭವವಾಗಿ ತೊರೆ ಬರಲಕ್ಕೂ ಜ್ಞಾನಿಗಳೇ ಬೇಕು. ಇದಾನೀಮಪಿ ಇತಿ ಇದ್ರ ಪ್ರಶ್ನೆ ಉತ್ತರ ಸಿಗ್ತಾಳೆ. ನಮ್ಮ ಪ್ರಶ್ನೆಗೆ ಏನು ಉತ್ತರ ಇದೆ? ಈಗ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ದ, ಅಷ್ಟೊಂದು ಜ್ಞಾನ ಬಂದುಬಿಡ್ತ ಅದಕ್ಕೆ. ನಾವು ಎಷ್ಟೋ ಸರ್ತಿ 20-30 ಗೀತೆ ಓದಿದ್ರೆ ನಮ್ಗೆ ಜ್ಞಾನ ಬರೋದಿಲ್ಲ. ಅದಕ್ಕೆ ಯಾಕೆ ಕಷ್ಟ ಬಂತು ಅಂತ ಕೇಳಿದ್ರೆ ಆತ ಜ್ಞಾನಿ ಆದ್ದರಿಂದ ಕಷ್ಟ ಅರ್ಥ ಮಾಡ್ಬೋದು. ಇವತ್ತು ನಮಗೇನಾಗುತ್ತೆ ಶಬ್ದಾರ್ಥದಿಂದ ಶುರು ಮಾಡಬೇಕು. ನಾವೀಗ ಶಬ್ದಾರ್ಥ ಅದೆಲ್ಲ ತೊಗೊಂಡು ಇನ್ನು ಮಹಾಭಾರತ ಕಥೆಯನ್ನು ಅಲ್ಲಿಂದ ಶುರು ಮಾಡಿದರೆ ಬರುತ್ತೆ. ಆದ್ದರಿಂದ ನಮ್ಮ ಕೇಸೇ ಬೇರೆ. ಜೀವನ ಪೂರ್ತಿ ಗೀತೆ ಓದಿದ್ರೆ ನಮ್ಗೆ ಅರ್ಥ ಆಗದೆ ಹೋಗುತ್ತೆ. ಆದರೆ ಆತನಿಗೆ ಅದು 10 ನಿಮಿಷದಲ್ಲಿ ಅರ್ಥ ಆಯ್ತು, ಅರ್ಥ ಆಯ್ತಾ? ಅದಕ್ಕೆ ಜ್ಞಾನಿಯಾದ ಅರ್ಜುನನಿಗೆ ಹೇಳೋ ಮಾತಿಗೋ ಅಜ್ಞಾನಿಗಳಿಗೆ ಹೇಳೋದು ತುಂಬ ವ್ಯತ್ಯಾಸ. ನಾವೇನು ಮಾತಾಡ್ತೀವಿ ಈಗ ನಮ್ಮ ಸ್ಟೇಜಲ್ಲಿ ಮಾತಾಡ್ತಾ ಅಷ್ಟು ಬೇಗ ಹ್ಯಾಕ್ ಚೇಂಜ್ ಮಾಡ್ದೆ, ಅದು ಹ್ಯಾಕ್ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಅದು ತಪ್ಪು, ಗೊತ್ತಾಯ್ತಾ? ಅರ್ಜುನ ಸ್ಟೇಜೇ ಬೇರೆ ಇದೇ ಬೇರೆ. ಇದಾನೀಮಪಿ ಯಾವುದೋ ಫ್ಲೈಟ್ ಬರೋದು ಲೇಟ್ ಆಯಿತು ಅಂತೇಳಿ ನಾವು ಕಾರಲ್ಲಿ ಹೋಗ್ತೀವಿ ಅಂತ ಹೋಗ್ಬಿಟ್ರೆ, ಡೆಲ್ಲಿ ಕಾರಲ್ಲಿ ಹೋಗ್ತೀವಿ ಫ್ಲೈಟ್ ಬರೋದು ಲೇಟ್ ಆಯಿತು ಅಂತ ಫ್ಲೈಟ್ ಎಷ್ಟು ಇರ್ತದೆ ಲೇಟ್ ಆಗುತ್ತೆ ಏನು ಮಾಡ್ತಾರೆ? ನೀವು ಊರು ದಾಟಲ್ಲೇ ಹೋಗ್ಬಿಟ್ಟಿದೆ, ಎಲ್ಲ ಸಿಗ್ನಲ್ ನಿಂತಿರ್ತಾರೆ ಹೋಗ್ಬಿಟ್ಟಿರ್ತಾರೆ. ಅಂದರೆ ಜ್ಞಾನಿಗಳು ಎಷ್ಟೇ ತಡ ಅಂದರೂ ಕೂಡ ಏನಿರುತ್ತೆ ಅವರಿಗೆ ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಇವರಿಗೆ ಅದು ಉಳಿದವರಿಗೆ ಸಾಧ್ಯ ಇಲ್ಲ. ಅದರಿಂದಾಗೇ ಜ್ಞಾನಿಯಾಗಿ ತಿರೋಧಾನ ಹೊಂದೋದಕ್ಕೆ ಸಿದ್ಧ. ಇದನ್ನು ಇದಾನೀಮಪಿ ತದ್ವಿಧಿ ಅಧಿಕ ಜ್ಞಾನಾರ್ಥ ಮುಕ್ತಮಿತಿ ಭಾವ. ಅಧಿಕ ಜ್ಞಾನಾರ್ಥ ಮತ್ತು ತಿರೋಹಿತವಾದ ಉದ್ಬೋಧನಾರ್ಥ. ಜ್ಞಾನಿ ಚೇತ್ ತರ್ಹಿ ಜ್ಞಾತ್ವ ಇತಿ ತಸ್ಯ ಮೋಹ ಕಥಂ ಅಚ್ಯುತ ಇತ್ಯತಃ ತಥಾಪಿ. ಹಾಗಿದ್ದರೆ ಜ್ಞಾನಿ ಅಂತ ಕರೆದ ಮೇಲೆ ಮೋಹ ಯಾತಕ್ಕೆ ಬಂತು ಅಂದರೆ ಅದು ಯಾರು ಅಚ್ಯುತೆ ಕೃಷ್ಣನ ಬಗ್ಗೆ ಮೋಹ ಬಂತ ಅಂದರೆ ಅಭಿಭವಾತ್ ಜ್ಞಾನಸ್ಯ. ಅಭಿಭವ ಅಂದರೆ ತಿರೋಧಾನ. ಅರ್ಜುನಸ್ಯ ಜ್ಞಾನಿತ್ವೇ ಸಿದ್ಧೇ ಭವೇದೇ ತತ್. ತತ್ರೈವ ಕಿಂ ಪ್ರಮಾಣ ವ್ಯತ್ಯಾಸ ಮಾತು ಇದು. ಅರ್ಜುನ ಜ್ಞಾನಿ ಅಂತ ಪುರುವಾದ್ರೆ ತಾನೇ ಪ್ರಶ್ನೆ ಕೊಡುತ್ತೆ ಅಂದರೆ ಮಾತು ಉತ್ಸಾಹ ಮಾ ಅಂದರೆ ಪ್ರಮಾಣ. ಹಿಂದೆ ಹೇಳಿದ್ದೇವೆ ಏನಂತ, ಸಚ ಜ್ಞಾನಿ ಇಂದ್ರಹ ನರಾಂಶಶ್ಚ ಹಿಂದೆ ಹೇಳಿದ್ದ. ಎಲ್ಲಿ ಕರ್ಮಣ್ಯೇವ ಅಧಿಕಾರಸ್ಥೇ ಅಂತ ಹೇಳಬೇಕಾದ್ರೆ ಅರ್ಜುನ ನಿನಗೆ ಕರ್ಮದಲ್ಲಿ ಅಧಿಕಾರ ಅಂತ ಹೇಳಬೇಕಾದ್ರೆ ಅರ್ಜುನ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಅವ್ರು ಜ್ಞಾನಿ ಇಂದ್ರ ನರಾಂಶ ಅದೆಲ್ಲ ಹೇಳಿರೋದ್ರಿಂದ ಮತ್ತೆ ಇಲ್ಲಿ ಹೇಳಬೇಕಾಗಿಲ್ಲ, ಇಟ್ ಸಾಕು ಅಂತ ಹೇಳಿ. ಹಿಂದಿನ ಜ್ಞಾಪಕ ಇದ್ರೆ ಇಲ್ಲಿ ತೇ ಅನ್ನೋ ಪದಕ್ಕೆ ಸ್ವಾರಸ್ಯ ಇದೆ. ಉಪದೇಶಂತಿ ತೇ ಜ್ಞಾನ ಕರ್ಮಣ್ಯೇವ ಅಧಿಕಾರಸ್ಥೇ. ಅಲ್ಲೂ ತೇ ಇದೆ, ಇಲ್ಲೂ ತೇ ಇದೆ. ಅಲ್ಲಿ ಜ್ಞಾನಿ ಅಂತ ಹೇಳೋದಕ್ಕೆ ಆಧಾರ ಕೊಟ್ಟಿರೋದ್ರಿಂದ ಇಲ್ಲಿ ಮತ್ತೆ ಆಧಾರ ಕೊಡಬೇಕಾಗಿಲ್ಲ. ಮುಂದೆ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಅಥೋಮಯಿ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ. ಈ ರೀತಿ ಜ್ಞಾನ ಬಂತು ಅಂದರೆ ನಿನಗೆ ಪುನಃ ಮೋಹಂ ಇಂಥ ಮೋಹ ಮತ್ತೆ ನಿನಗೆ ಬರೋದಿಲ್ಲ, ಗೊತ್ತಾಯ್ತಾ? ಈಗೇನು ಮೋಹ ಬಂತಲ್ಲ ಮತ್ತೆ ಬರೋದಿಲ್ಲ. ಮತ್ತೆ ಯುದ್ಧ ಮಾಡಲು ಅರ್ಜುನ ಹೇಳೋದೇ ಇಲ್ಲ. ಈ ಪ್ರಸಂಗ ಬಿಟ್ಟುಬಿಟ್ರೆ ಇಡೀ ಮುಂದಿನ ಪ್ರಸಂಗದಲ್ಲಿ ಎಂದೂ ಏನು ಮಾಡೋದಿಲ್ಲ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಇನ್ನೂ ಜೋರು ಮಾಡ್ತಾ ಪ್ರತಿಜ್ಞೆ ಬೇರೆ ಮಾಡ್ತಾ ಶುರು ಮಾಡ್ತಾನೆ ಹೊರತು ಕಡಿಮೆ ಆಗೋದಿಲ್ಲ. ಯಾಕೆ ಒಂದ್ಸರ್ತಿ ಹೋದ ಜ್ಞಾನ ಬಂದ ಮೇಲೆ ನಿನಗೆ ಮತ್ತೆ ಹೋಗೋದಲ್ಲ ಅಂತ ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿದೆ. ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಅಥೋಮಯಿ ಅಂತ ಜ್ಞಾನ ಬರ್ತಿರ್ಲಿಕ್ಕೆ ಏನಾಗುತ್ತೆ ಗೊತ್ತಾ? ಏನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ. ಎಲ್ಲ ಜಗತ್ತ ಸರಿಯಾಗಿ ಅರ್ಥ ಮಾಡ್ಕೋತಿ. ಅಷ್ಟೇ ಅಲ್ಲ, ಆತ್ಮನಿ ಅಥೋಮಯಿ ನಿನ್ನೊಳಗೆ ತಿಳ್ಕೊತಿ. ಬಿಂಬರೂಪವನ್ನು ನನ್ನಲ್ಲಿ ಕಾಣ್ತಿ, ನಿನ್ನೊಳಗೆ ನನ್ನನ್ನು ಕಾಣ್ತಿ, ನನ್ನಲ್ಲಿ ಎಲ್ಲ ಇರೋದನ್ನು ಕಾಣ್ತಿ. ವಿಶ್ವರೂಪದಲ್ಲಿ ಬರುತ್ತದೆ ನನ್ನಲ್ಲಿ ಹೃದಯದೊಳಗೆ ನನ್ನನ್ನು ನೋಡ್ತಿ, ನನ್ನಲ್ಲಿ ಇಡೀ ಜಗತ್ತಿರೋದನ್ನು ನೋಡ್ತಿ ಅಂತ ಹೇಳ್ತಾರೆ. ಮಯಿ ಸರ್ವಭೂತಾನಿ ಪಶ್ಯಸಿ ದ್ರಕ್ಷ್ಯಸಿ. ಅದನ್ನು ಅರ್ಥ ಮಾಡಿಕೊಂಡು ಏನ ಜ್ಞಾನೇನ ಮಯಿ ಆತ್ಮಭೂತೆಯ ಸರ್ವಭೂತಾನಿ ಅಥವಾ ತಸ್ಮಾದೇವ ಮೋಹನಾಶ ಪಶ್ಯಸಿ. ಮೋಹನಾಶವಾದಾಗ ಈ ರೀತಿ ದಿವ್ಯ ಜ್ಞಾನ ಬರೋದ್ರಿಂದ ಮತ್ತೆ ಹೋಗೋ ಸಂಭವ ಇಲ್ಲ. ಇವತ್ತು ಒಂದು ಸರ್ತಿ ನೋಡಿದ ಮೇಲೆ ಎಷ್ಟೇ ಸೆಕೆಂಡ್ ಟೈಮ್ ನೋಡಿದಾಗ ಫಸ್ಟ್ ಟೈಮ್ ನೋಡಿದ್ರೆ ಮಾತು ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ನೋಡಿ ಆಗಿದೆ ಅಂದಮೇಲೆ ಏನರ್ಥ? ಜ್ಞಾನ ಬಂದಾಯಿತು, ಬಂದಂಥ ಜ್ಞಾನ ಒಂದು, ಮರೆತು ಹೋದ ಜ್ಞಾನ ಮತ್ತೆ ಬಂದಾಯಿತು. ಮತ್ತೆ ಏನು ಮಾಡಿದ್ರೆ ಹೋಗೋದಿಲ್ಲ. ಯಾಕೆ ಈ ಸರ್ ಕೇಳ್ತಿರೋದು ಯಾರೋ ಕೃಷ್ಣ, ಕೃಷ್ಣನ ಡೈರೆಕ್ಟ್ ಉಪದೇಶ ಪಡೆಯುತ್ತಿದ್ದಾನೆ. ಈ ಕ್ವಾಲಿಟಿ ಭಾರಿ ಜಾಸ್ತಿ ಆದ್ದರಿಂದ ಮತ್ತೆ ನನಗೆ ಮೋಹ ಬರೋದಿಲ್ಲ. ಅರ್ಜುನ ಯುದ್ಧ ಆದಮೇಲೂ ಕೂಡ ಧರ್ಮರಾಜನಿಗೆ ಮೋಹ ಬಂತು, ಗೊತ್ತಾಯ್ತಾ? ಆಗ ಅದೇ ಆಗ ನೀವು ಮಾಡಿದ್ದು ತಪ್ಪಲ್ಲ ಸರಿ ಅಂತ ಹೇಳಿದವರಲ್ಲಿ ಅರ್ಜುನ ಕೂಡ ಒಬ್ಬಾಗಿಲ್ಲ. ಇಷ್ಟೆಲ್ಲ ಕೇಳ್ಕೊಂಡಿದ್ನಲ್ಲ ಅಣ್ಣ, ನೀನು ತಪ್ಪು ತಪ್ಪು ಅಂತ ಯಾಕೆ ಹೇಳ್ತೀಯ? ಸ್ವಧರ್ಮಾಚರಣೆ ಮಾಡಿದ್ದೆ, ಯೋಚನೆ ಮಾಡಬೇಡ, ಧೈರ್ಯ ಹೇಳ್ತಾ. ಇದು ಮರೆಯೋದಿಲ್ಲ, ಅನ್ನೋದು ಸಾಕ್ಷಿ. ಮತ್ತೆ ನಿನ್ನ ಮೋಹ ಬರೋದಿಲ್ಲ ಅನ್ನೋ ಮಾತು ಥ್ರೂಔಟ್ ಮುಂದಿನ ಎಲ್ಲರೂ ಕೂಡ ಅರ್ಜುನ ಮತ್ತೆ ಮಾತನ್ನು ಹೇಳುತ್ತಾ. ಎರಡು, ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಅಷ್ಟೇ ಅಲ್ಲ, ಮಾಡಿದ್ದು ಪಶ್ಚಾತ್ತಾಪನೂ ಪಡೋದಿಲ್ಲ. ಧರ್ಮರಾಜ ಏನು ಮಾಡ್ತಾನೆ? ಪಶ್ಚಾತ್ತಾಪ ಪಡ್ಬಿಡ್ತಾ. ಆದ್ದರಿಂದ ಧರ್ಮರಾಜನ ಕ್ವಾಲಿಟಿ ಸ್ವಲ್ಪ ಡೌನ್ ಆಯಿತು, ಇದ್ರ ಕ್ವಾಲಿಟಿ ಇನ್ನೂ ಹೆಚ್ಚಾಯಿತು. ಏನು ಮೋಹ ಅಂದರೆ ಮರವು, ಮತ್ತೆ ಬರೋದು ಮೋಹ, ಬರೋದು ಮೋಹಕ್ಕೊಳಗಾದ, ಮೋಹ ಮೋಹಿತನಾದ, ಮೋಹ ಅಂತ ಹೇಳೋದಕ್ಕೆ ಮೂರ್ಛೆ ಬಂದದ್ದು ಮೋಹಗೊಂಡನು, ಮೋಹ ಪರವಶನಾದನು, ಹಾಗೆಲ್ಲ ಹೇಳ್ತಾ. ಇದು ಜ್ಞಾನ ಮರೆಯೋದು, ಇದು ಎಚ್ಚರ. ಟೋಟಲ್ ಕೋಮಾಗಿ ಹೋಗೋ ಬೇರೆ, ಅದೊಂದು ರೀತಿ ಮೋಹ, ಅದು ಎಚ್ಚರಿಕೆನೇ ಇಲ್ಲ, ಮೂರ್ಛೆ. ಇದು ಹಾಗಲ್ಲ, ಸ್ವಲ್ಪ ಮರ್ತಾಗ ಅದು ಮೋಹ, ಅದನ್ನು ನೀನು ಮತ್ತೆ ಹೊಂದಕ್ಕೆ ಸಾಧ್ಯ ಇಲ್ಲ. ಯಾರ ಅದು ದುಃಖ ಅಷ್ಟೇ, ಇದಲ್ಲ ಇದಲ್ಲ, ಯುದ್ಧದ ಬಗ್ಗೆ ಅಲ್ಲ, ಅದು ಯುದ್ಧದ ಬಗ್ಗೆ ಬರಲಿಲ್ಲ. ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಯುದ್ಧ ಜೋರ ಮಾಡ್ತೀನಿ ಅಂತ ಹೇಳ್ತಾ. ಅಳೋ ಕೇಸ್ ಬೇರೆ, ಕರ್ತವ್ಯ ತ್ಯಾಗದ ಕೇಸ್ ಬೇರೆ. ಮಗ ಸತ್ತೋಗ್ಬಿಟ್ಟು ನಾಳೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ತಪ್ಪರು. ಅಲ್ಲಿ ಬಂದಿದ್ದೇನು ಮೋಹ, ಅಶೋಚ ಅನ್ವಶೋಚ. ಆ ಭಾಗದಲ್ಲಿ ಅರ್ಜುನಿಗೆ ಏನಾಯಿತು? ಮೋಹ ಬಂತು. ಅದು ಈ ಭಾಗದಲ್ಲಿ ಬರಲಿಲ್ಲ. ಯಾವ ಭಾಗದಲ್ಲಿ? ಯುದ್ಧ ಮಾಡೋಕನ್ನೋ ಭಾಗದಲ್ಲಿ ಬರಲಿಲ್ಲ. ಆದ್ದರಿಂದ ಸರಿಯಾದ ವಾಯುದೇವರಿಗೆ ಅದು ಯಾವುದೂ ಬರೋದಿಲ್ಲ, ಅದು ವಿಶೇಷ. ಏನ ಹೌದು ಅಲ್ಲ, ಇಲ್ಲಿ ಬಂದಿಲ್ಲಲ್ಲ, ಇಲ್ಲಿ ಬಂದ್ರೆ ಬರೋದಿಲ್ಲ ಅಂತ ಹೇಳ್ತಿರೋದು. ಈಗ ಹೇಳಿ ಮತ್ತೆ ಬರೋದಿಲ್ಲ ಅಂತ ಹೇಳ್ತಿರೋದು ಕೃಷ್ಣ. ನನ್ನ ಬಾಯಿಂದ ಕೇಳಿದ್ರೆ ಮತ್ತೆ ಮಗು ಬರೋದಿಲ್ಲ, ಗೊತ್ತಾಯ್ತಾ? ಬೆಂಕಿ ಸುಡುತ್ತೆ ಅಂಬುದನ್ನು ಮುಟ್ಟಿ ನೋಡ್ದ, ಮತ್ತೆ ಕೇಳಿದ್ದ, ಸ್ವಲ್ಪ ಮುಟ್ಟಿಬಿಟ್ಟ, ಆಮೇಲೆ ಸ್ವಲ್ಪ ಟಚ್ ಆಯಿತು ಬಿಟ್ಟ, ಇನ್ನೊಂದ್ಸರ್ತಿ ಕೈ ಸುಟ್ಕೊಂಡು ಹೋದ, ಆಮೇಲೆ ಏನು ಮಾಡಿದ್ರೆ ಮರೆಯೋದಿಲ್ಲ, ಗೊತ್ತಾಯ್ತಾ? ಸ್ವಲ್ಪ ಸುಟ್ಕೊಳ್ಳೋದು ಬೇರೆ ಬೇರೆ ಗಾಯ ಇಷ್ಟ ಅಲ್ಲ, ಚರ್ಮ ಕಿತ್ತು ಹೋಗಿದೆ, ಅದನ್ನು ಎಂದೆಲ್ಲೇ ಮರೆಯೋದಿಲ್ಲ ಮತ್ತೆ. ಅದು ಹೌದಾನೆ, ಇಂಟೆನ್ಸಿಟಿ ಜಾಸ್ತಿ ಆಗಿಬಿಟ್ಟಿದೆ. ಅದು ಕೃಷ್ಣನಿಂದ ಕೇಳಿದಾಗ ಆ ಮರವು ಬರೋದಿಲ್ಲ. ಕರು ಸಕರನು ಕರ್ತವ್ಯದ ಬಗ್ಗೆ ಮಾತ್ರ ಪ್ರಶ್ನೆ, ಗೊತ್ತಾಯ್ತಾ? ಈ ಮೋಹ ಅದು ಮತ್ತೆ ಅದೇನದು ಅಭಿಮಾನ. ಇದು ಯುದ್ಧ ಮಾಡಬೇಕು ಅನ್ನೋ ಮಾಡಕೂಡ್ದು ಅನ್ನೋ ಭಾವನೆ ಬಂದಿತ್ತು, ಅದು ಅಜ್ಞಾನ ವಿಚ್ಛಾಜ್ಞಾನ, ಅದು ಹೋಗಿಬಿಟ್ಟಿದೆ. ಬಟ್ ದುಃಖ ತಡ್ಕೊಳಕ್ಕಾಗೋದಿಲ್ಲ, ಅದು ವಿಶೇಷ. ಅದನ್ನಗೆಲ್ಲದಕ್ಕೆ ಸಾಧ್ಯವಾಗಲಿಕ್ಕೆ ಇದು ಮತ್ತೆ ಕೇಳಬೇಕು, ಅನುಗೀತ ಕೇಳಬೇಕು, ಅನುಗೀತದಿಂದ ಹೋಯ್ತು. ಹೌದು ಹೌದು. ಏನ ಭೂತಾನಿ ಅಶೇಷೇಣ ದೃಶ್ಯಸಿ ಆತ್ಮನಿ ಅಥೋ ಮಯಿ, ಇಷ್ಟು ಹೇಳಿ ಅಪಿತೇದಸಿ. ಅದಕ್ಕೆ ಏನ ಭೂತಾನಿ ಇತ್ಯಸ್ಯ ಏನ ಮೋಹೇನ ಸರ್ವಾಣಿ ಭೂತಾನಿ ಆತ್ಮನಿ ಸ್ವಸ್ಮಿನ್ನ ಅಥೋ ಮಯಿ ಅಂತ ದೃಶ್ಯಸಿ. ನಿನಗೇನು ನೋಡೋಕ್ಕೆ ಸಾಧ್ಯ ಆಗಿಲ್ಲ, ಆಮೇಲೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ನಿನಗೆ. ಇತ್ತು ಅನ್ಯಥಾ ಪ್ರತೀತಿ. ಅವರು ಏನು ಮಾಡ್ಕೊಂಡಿದ್ದಾರೆ, ಏನೋ ಅವ್ರು ಅವ್ರದ್ದು ಯಥಾ ಪ್ರಕಾರ ಅದ್ವೈತಗಳು ಮಾಡೋ ಅರ್ಥ ಇದೆ. ಎಲ್ಲದನ್ನು ನನಗೂ ಅಭಿನ್ನ ತಿಳ್ಕೊಂಬಿಡ್ತಿ, ಮಾತು ಎತ್ತಿದ್ರೆ ಐಕ್ಯ ತಿಳ್ಕೊಂಬಿಡ್ತಿ ಅಂತ ಹೇಳ್ತಾರೆ. ಅರ್ಥ ಇಲ್ಲೇ ಇಲ್ಲ ಅಲ್ಲಿ, ತಪ್ಪು ಅಂತ ಹೇಳಿಲ್ಲ. ಆತ್ಮಭೂತೆಯ ಸರ್ವಾಂತರ್ಯಾಮಿಣಿ ರಕ್ಷಸಿ ಇತ್ತೇತತ್ ಪಶ್ಯಸಿ ಇತಿ ವ್ಯಾಖ್ಯಾತಮಿದಾನೀಮಿ ನಾನೇವ ಇತಿ ಜ್ಞಾಪಯಿತು. ದ್ರಕ್ಷಸಿ ದ್ರಕ್ಷಸಿ ಈ ಮಾತಿನಿಂದ ಕಾಣ್ತಿ ಅಂತ ಹೇಳೋ ಮೂಲಕ ಇಂಡೈರೆಕ್ಟ್ಲಿ ಕೃಷ್ಣ ಏನು ಮಾಡ್ತಾನೆ, ಈಗ ವಿಶ್ವರೂಪದ ಹಿಂಟ್ ಮಾಡಿಬಿಡ್ತಾನೆ. ಆಗಲೇ ಮುಂದೆ ನೋಡ್ತಿ ಅಂತ ಹೇಳೋ ಮೂಲಕವಾಗಿ ತೋರಿಸ್ತೇನೆ, ಮತ್ತು ಅರ್ಜುನಿಗೆ ಮುಂದೆ ಅರ್ಥ ಆಗುತ್ತೆ, ಈಗ ಹೇಳೋದು ಗೊತ್ತಾಗೋದಿಲ್ಲ. ಹಾಗೆ ಹೇಳ್ದ ಅಪಿತೇ ದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅಪಿತೇ ದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ನೋಡಿ ಹೇಗಿದೆ ವಾಕ್ಯ ಇದು. ಅಪಿ ಚೇತ್ ಅಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ. ಪಾಪಕೃತ್, ಪಾಪಕೃತ್ತರ, ಪಾಪಕೃತ್ತಮ, ಸೂಪರ್ಲೇಟಿವ್, ಭಾರಿ ಭಾರಿ ಪಾಪ ಮಾಡಿದವನು. ಅಷ್ಟೇ ಅಲ್ಲ, ಸರ್ವೇಭ್ಯ ಪಾಪೇಭ್ಯ ಎಲ್ಲ ಪಾಪಿಗಳಿಗಿಂತ ಪರಮಪಾಪಿಯಾಗಿದ್ದರೂ ಕೂಡ, ಅರ್ಥ ಆಯ್ತಾ? ಮೊದಲೇ ಪಾಪಿ, ಪರಮಪಾಪಿ, ಪಾಪಿಗಳಲ್ಲಿ ಪಾಪಿ ಅಂಥವನಾಗಿದ್ದರೂ ಕೂಡ ಜ್ಞಾನಪ್ಲವೇನೈವ, ಜ್ಞಾನ ಒಂದು ಬಂತು ಅಂದರೆ ವೃಜನಂ ಸಂತ, ಎಲ್ಲ ಪಾಪನೂ ಪರಿಹಾರ. ಎಲ್ಲ ಪಾಪ ಪರಿಹಾರ ಮಾಡೋ ಒಂದು ಪ್ರಾಯಶ್ಚಿತ್ತ ಅಂತಿಲ್ಲ, ಮತ್ತು ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಯಶ್ಚಿತ್ತ ಅಷ್ಟೇ. ಎಲ್ಲ ಪಾಪ ಪರಿಹಾರ ಮಾಡತಕ್ಕಂಥ ಒಂದು ಪ್ರಾಯಶ್ಚಿತ್ತ ಅಂತಿಲ್ಲ. ಜ್ಞಾನ ಮಾತ್ರ ಏನು ಮಾಡುತ್ತೆ? ಅದು ಎಲ್ಲ ಪಾಪ ನಾಶ ಮಾಡಿ, ಯಾರು ಉಪಾಯ ಹೇಳೋದಿಲ್ಲ ಅಂತ ಏನೋ ಹೇಳ್ತಿರ್ತಾರೆ. ಪಾಠಕ್ಕೆ ಹೋಗೋದು ಕೂಗಿರ್ತಾರೆ, ಎಲ್ಲ ಪಾಪ ಪರಿಹಾರ ಆದಾಗ ಅದೇ ಪಾಪ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದರಿಂದ ಅವನು ಬದಿತಾಯಿ ಬಿಡುತ್ತೆ. ಮೊದಲು ಜ್ಞಾನ ಕಾರ್ಯ ಮಾಡಿ, ಅವಾಗೇನಾಗುತ್ತೆ? ಪಾಪನೇ ಶುರುವಾಗಿ ಬಿಡುತ್ತಾಗ, ಆ ಬೆಂಕಿನೇ ತಂದರೆ ನಿಮಗೆ ಹೆರಿಗೆ ಬೆಳಕು ಮತ್ತು ವಿದ್ಯುತ್ ಎರಡು ಬಂದಾಗ ಅದನ್ನು ಹೇಳಿಬಿಟ್ರೆ ಎಲ್ಲರೂ ಕಾಣ ಶುರು ಮಾಡ್ತಾರೆ. ಹೇಳೋದಿಲ್ಲ ಮತ್ತೆ ಪವಮಾನ ಮಾಡಿ ಪವಮಾನ ಹೋಳು ಮಾಡಿ ಪವಮಾನ ಊದು ಅಂತ ಹೇಳಿ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪವಮಾನ ಮಾಡೋದನ್ನ ಇರ್ತಾ ಪುರೋಹಿತರು ಬತ್ತೆ ಹೇಳ್ತಿರ್ತಾರೆ ತುಂಬಿಸ್ಕೊಂತ ಕೊಡು ಅಂತ ಅರ್ಥ. ನೀನೇ ಓದು ಅಂದ್ಬಿಟ್ರೆ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಓಮಾದಿಗಳೇ ಅರ್ಥ ಬರೋದು ಅರ್ಥ ಇದೀವಿ ಅರ್ಥ ಜ್ಞಾನ ಇಲ್ಲದೆ ಮಾಡ್ತಾನೆ. ಆದ್ದರಿಂದ ಆಚಾರ್ಯ ಮುಖೇನ ಕಾರ್ಯೇಶಿ ಅಷ್ಟೇ. ಈ ಹೋಮಕ್ಕೆ ಬರೋದು ಎಷ್ಟು ಬರುತ್ತೆ ಇವನಿಗೆ 10% ಬಂದರೆ ಭಾರಿ ಹೆಚ್ಚು ಭಾರಿ ಸರಿಯಾಗಿ ಮಾಡಿದ್ರು ಅದು ಕೂಡ ಅದೇ ಅದು ಪವಮಾನ ಅರ್ಥ ಮಾಡ್ಕೊಂಬಿಟ್ರೆ ಯಾವ ಕ್ವಾಲಿಟಿ ಬರುತ್ತೆ ಆ ಥರ ಯಾಕೆ ಹೇಳೋದಿಲ್ಲ ಮತ್ತೆ ನಾಳೆ ಹೋಮ್ ಮಾಡಿದ್ರೆ ಬರೋದಿಲ್ಲ ಅಂತ ಹೇಳಿಸೋದಿಲ್ಲ ಗೊತ್ತಾಯ್ತಾ. ಈ ಡಾಕ್ಟರ್ಸ್ ಎಲ್ಲ ಅಭ್ಯಾಸ ಮಾಡಿ ನೀವು ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಹೊರತು ಸಾಮಾನ್ಯವಾಗಿ ಪ್ರಿಕಾಷನ್ಸ್ ಸಾಮಾನ್ಯ ಹೇಳೋದಿಲ್ಲ. ಯಾಕೆ ಗೊತ್ತಾ ಮತ್ತೆ ಬರೋದವರು ಬೆಳಿಗ್ಗೆ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಮಾತ್ರ ಕೊಡೋದು. ಎಲ್ಲ ಡಾಕ್ಟರ್ ಆಗಿರಲಿಕ್ಕಿಲ್ಲ ತುಂಬದೇ ಹಂಗೆ ಮಾಡ್ತಾರೆ. ಇನ್ನೊಂದು ಬರೋದೇ ಬರಬೇಕು ಸರಿ ಇರ್ತಿ ನೋಡ್ಕೊ ಮತ್ತೆ ಬರದಂತೆ ಮಾಡೋ ಅಂತ ಹೇಳೋದೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಳಿಸ್ಬಿಡೋದು ಅಷ್ಟೇ. ಮುಂದೆ ಮತ್ತೆ ಬರಲೇಬೇಕು ಅದು ಅವ್ರ ಜೀವನೋಪಾಯ ಆಗಿದೆ. ಎಲ್ಲ ಇಲ್ಲಿ ಇಲ್ಲಿ ಆಗಬಾರ್ದು ಮುಂದೆ ಬರಬಾರ್ದು ಆ ರೀತಿಯಲ್ಲಿ ಯಾವಾಗಲೂ ಅದೇ ಹೇಳ್ತಾರಲ್ಲ ಈಗ ಔಷಧಿ ಕಂಡಿಡಬೇಡಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಡಿಸೀಸ್ಗೆ ಇಷ್ಟು ದೇಹ ದೇವಡೆ ಕಂಡಿಡಿಬಾರ್ದು ನೀವು ಕಂಡಿಡಿದು ಏನಾಗುತ್ತೆ ಕೋಟ್ಯಂತರ ರೂಪಾಯಿ ವ್ಯವಹಾರ ನಿಂತೋಗ್ಬಿಡುತ್ತೆ. ಆಮೇಲೆ ಅದೇನು ಮಾಡಬೇಕೀಗ ಇವು ಸೊಳ್ಳೆ ಬರ್ತದಲ್ಲ ಅವ್ರು ಸೊಳ್ಳೆ ಓಡಿಸಿ ಮತ್ತೆ ಬರುತ್ತೆ ಆರಿಸಿದ ತಕ್ಷಣ ಅಂದರೆ ನಿತ್ಯ ತಗೋತಾರೆ ಇರಬೇಕು ಅಂತ ಓಡಿಸಿಬಿಟ್ರೆ ಅವ್ರಿಗೆ ಬಜೆಟ್ ಆಗುತ್ತೆ ಅವ್ರು ಎಷ್ಟು ತಗೊಳ್ಳೋದೇ ಇಲ್ಲ. ಆಮೇಲೆ ಅವರು ನಿತ್ಯ ತಗೋತಾರಿಗೂ ಖರ್ಚು ಆಗ್ತಾನೇ ಇರಬೇಕು ಆ ಥರ ರೆಮಿಡಿ. ಅದು ಸೊಳ್ಳೆ ಬಗ್ಗೆ ಒಳ್ಳೇದು ಪಾಪ ಪ್ರಾಣಿ ಹತ್ಯೆ ಮಾಡೋದಿಲ್ಲ ಒಳ್ಳೇದು ಸರಿ ಇದು ಹಾಗಲ್ಲ ಇದು ವಿಚಿತ್ರವಾದದ್ದು ಸೈಕಾಲಜಿ. ಆದರೆ ಜ್ಞಾನಕ್ಕೆ ಮಾತ್ರ ಎಂದೂ ಕೂಡ ಏನು ಮಾಡಬಾರ್ದು ಅದಕ್ಕೆ ಪ್ರಯಾರಿಟಿ ಕೊಟ್ಟ ಅಂತ ಕೇಳಿದ್ಬಿಡೋದು ಎಲ್ಲ ಸೆಕೆಂಡರಿ ಆಗಿಬಿಡೋದ್ರಿಂದ ಎಲ್ಲ ಪಾಪ ಏನು ಮೊದಲು ಜ್ಞಾನ ಬಂದಕ್ಕೆ ಅಡ್ವಾಂಟೇಜ್ ಏನು ಗೊತ್ತಾ ಪಾಪದ ಪ್ರಮಾಣ ಗೊತ್ತಾಯಿತು ಇನ್ನು ಮಾಡಬಾರ್ದು ಅನ್ನೋ ವಿಷಯ ಗಟ್ಟಿಯಾಯ್ತು ಫಸ್ಟ್. ಅಲ್ಲಿಗೆ ಎಷ್ಟು ಪಾಪ ಪರಿಹಾರ ಆಯ್ತಲ್ಲ ಇವ್ರು ಎಷ್ಟೇ ಮಾಡಿದ್ರು ಮತ್ತೆ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಗೊತ್ತಾದ್ಮೇಲೆ ಮತ್ತೆ ಮಾಡೋ ಚಾನ್ಸ್ ಇಲ್ಲ. ಅದೇ ರೀತಿ ಮಕ್ಕಳು ಏನು ಮಾಡಿದ್ರು ಹೋಗ್ತಾ ಇರ್ತಾರೆ ಒಂದ್ಸರಿ ತೋಲ್ಬಿಟ್ಟು ಸುಟ್ಕೊಂಡು ಒಂದ್ಸರಿ ಗೊತ್ತಾಗುತ್ತೆ ಬಿಟ್ಬಿಡ್ತಾರೆ ಆಮೇಲೆ ಏನು ಮಾಡಿ ಹೋಗೋದ್ರು ಹೋಗೋದಿಲ್ಲ. ಆಮೇಲೆ ಆ ಜ್ಞಾನ ಒಂದಾಯ್ತು ಮುಂದಿನ ಪಾಪ ಕಟ್ಟಾಗುತ್ತೆ ಹಿಂದಿನ ಪಾಪಗಳಿಗೆ ಏನಾಗುತ್ತೆ ಈ ಜ್ಞಾನದೇ ಎಲ್ಲ ನಾಶ ಮಾಡುತ್ತೆ. ಅದೇ ಬ್ರಹ್ಮಸೂತ್ರದ 4ನೇ ಮೊದಲನೇ ಪಾದ ಅದೇ ಕರ್ಮಕ್ಷಯಪ. ಯಾವುದನ್ನು ಎಷ್ಟೇ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಕೂಡ ನಮಗೇನಾಗೋದಿಲ್ಲ. ಸಲಕಲ ಪಾಪ ಪರಿಹಾರಂತೂ ಮಾಡೋ ಸಾಧ್ಯತೆಯೇ ಇಂಪಾಸಿಬಲ್. ಜ್ಞಾನಕ್ಕೆ ಮಾತ್ರ ಶಕ್ತಿ ಇದೆ ಅದಕ್ಕೆ ಅದನ್ನು ಮಾಡು. ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ ಅಂದರೆ ಓವರಾಲ್ ಗೆಟ್ ರಿಡ್ ಆಫ್ ಆಲ್ ದಿ ಸಿನ್ಸ್ ಅಂದರೆ ಏನು ಬೇಕು ಜ್ಞಾನ ಬೇಕು. ಅಲ್ಲ ಅಲ್ಲ ಅದು ಎದಿ ಪದೇ ಅಪಿ ಪದ ಇದೆ ಈಗ ಅಪಿ ಹಾಕಿದ್ರೆ ಏನು ಗೊತ್ತಾ ವರ್ಷ್ಟಲ್ಲಿ ವರ್ಷ್ಟ್ ಕೇಸ್ ಆಗಿದ್ದರೂ ಯೋಚನೆ ಇಲ್ಲ ನಿಂದೆ ಆ ಕೇಸ್ ಅಲ್ಲ ಅದು ಯಾಕೆ ಯೋಚನೆ ಮಾಡ್ತೀಯ ಅಂತ. ವರ್ಷ್ಟ್ ಕೇಸ್ ಆಗಬೇಕಾದ್ರೆ ನೀ ಯಾಕೆ ಯೋಚನೆ ಮಾಡ್ತೀಯ ಕೆಲವು ಡೆಸ್ಪರೇಟ್ ಆಗಿಬಿಡ್ತಾರೆ ನಾಳೆ ಪರೀಕ್ಷೆ ಅಂತ ಗಾಬರಿ ಆಗಿಬಿಡ್ತಾರೆ ಎಷ್ಟೋ ಜನಗಳು. ಅದೇ ಒಂಥರ ಸೈಕಾಲಜಿ ಅವಾಗ ಏನು ಹೇಳ್ತಾರೆ ಏನು ಬರದೇ ಇದ್ದವನು ಹೋಗ್ತಾನೆ ಪರೀಕ್ಷೆಗೆ ನಿನಗೇನು ಲಾಚಾರ ಹೋಗು ಸರಿ ಮಾಡ್ತೇವೆ ಹೋಗಲ್ಲ ಆ ಥರ ಏನು ಬರದೇ ಇದ್ದವನೇ ಧೈರ್ಯ ಹೋಗಬೇಕು ನಿನಗೆ ಯಾಕೆ ಅಂತ ಹೇಳ್ತಾರಲ್ಲ ಆ ಮಾತಿನಲ್ಲಿ ಅಬ್ಬಿ ಅಂತ ಪದ ಇದೆ. ನೀನು ಪಾಪಿ ಅಂತ ಹೇಳ್ತಾ ಇಲ್ಲ ಪಾಪಿ ಆಗಿದ್ದರೂ ಯೋಚನೆ ಮಾಡಿದೆ ತರ್ಕಬುದ್ಧಿ ಅಂತ ಹೇಳಿದೆ ಮಾತ್ರ ಗೊತ್ತಾಯ್ತಾ. ಅರ್ಜುನ ಪಾಪಿ ಅಂತ ಹೇಳ್ತಾ ಇಲ್ಲ ಸರ್ವಂ ಜ್ಞಾನ ಮೃಜಿನ ಅಂದರೆ ಪಾಪ ಮೃಜಿನಂ ಸಂತರಿಷ್ಯತಿ ಬರೀ ತರಿಷ್ಯ ಅಂತರಿಷ್ಯತಿ ಅಂದರೆ ರೂಟ್ ಔಟ್ ಮಾಡೋಕ್ಕೆ ಬರುತ್ತೆ ರೂಟ್ ಔಟ್ ಮಾಡೋಕ್ಕೆ ಬರುತ್ತೆ ಹೊರತು ಇನ್ನು ಯಾವ ಪಾಪ ರೂಟ್ ಔಟ್ ಆಗಲ್ಲ ಮತ್ತೆ ಶುರು ಆಗುತ್ತೆ ಬರಲಿಕ್ಕೆ. ಇದು ಬಂದರೆ ಮತ್ತೆ ಪಾಪ ಮಾಡೋ ಸಾಧ್ಯತೆಯೇ ಇಲ್ಲ ಹಾಗಾಗುತ್ತೆ. ಇದು ಅದು ಹೇಗೆ ಮಾಡುತ್ತೆ ಅಂದರೆ ಯಥೈತಾಂಶ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ನಾಳೆ ಹೇಳ್ತಾರೆ. ಆಮೇಲೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮೇಲಿದೆ ಭಾಳ ಮುಖ್ಯವಾದ ಶ್ಲೋಕ ಇಲ್ಲಿ ಬರ ನಾಳೆ ಅದನ್ನು ಕಟ್ಟಿ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಸ್ಯ ಅರ್ಥೇಶ್ವ ವಿಘ್ನಸ್ವರಾಟ್ ಬ್ರಹ್ಮಚಾರ.